ஸ்ரீகுருப்பியோ நமஃ. அப்ரமம் பங்கரயிதம் அதிடம் விமலம் சதா ஆனந்ததீர்த்தமத்லம் பஜே தாபத்ரயாபஹம் மித்யா சித்தாந்த துத்வாந்த வித்வம்சன விசக்ஷணா ஜெயதீர்த்தாகத நிர்பாசதாம் நோஹுதம்பரே அத்திகல்பித கல்போயம் பிரத்யச்சிகரகேசரி வியாசதீர்த்த குருபூயாத் அஸ்மதிஷ்டாத்த சித்தையே தபோ வித்யா விரக்தியாதி சத்குணோகாகரானம் வாதிராஜகுரு வந்தே ஹைகிரீபதாஷ்ரயான் பூஜய ராகவேந்திராய சித்தரமர்த்தாய பதிதாங்கபுருஷாய நம்தாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமுத்தியாளவே ஆபாதமௌலி பர்யந்தம் குருநாமாக்தியம் ஸ்மரே தினவிக்னாஹ பிரணஷ்யந்தி சித்தியந்தி மனோரதாஹ. ஹரிஹி ஓம் ஸ்ரீ குருப்யோ நமஹ. ஹரிகாமசார குருகள கருணதிந்தா பனித்து பேழுவே பரம பகவத் பக்தரிதனாதரதி கேளுவுது. நாவு பஞ்சதன்மாத்த சந்தியல்லி லாஸ்ட் கிளாஸ்னல்லி 25 பத்தியவன் நோடிதீவி. ஒந்தனந்தானந்த ரூபகளொந்து ரூபதொழிகவு லோகதொழொந்தே ரூபதி சுஷ்டி ஸ்திதி முதலாத வியாபார ஒந்தே காலதி மாடி திழிசதே சந்தனிசி கொண்டிப்ப ஜகதொழு நந்தநந்தன ரணதுளிந்திராத்ம ஜகி தோசனே அந்தேளி. ಈ ಪದ್ಯದಲ್ಲಿ ಪರಮಾತ್ಮ ಅನಂತಾನಂತ ಬ್ರಹ್ಮಾಂಡಗಳ ಸೃಷ್ಟಿ ಸ್ಥಿತಿ ಲಯ ಮಾಡುವ ಕ್ರಮ ಇದನ್ನು ನೋಡಿದ್ದೀವಿ. ಈ ಅನಂತಾನಂತ ಬ್ರಹ್ಮಾಂಡಗಳು ಅಂದಾಗ ನಮಗೆ ಬರುವ ಕೆಲವು ಪ್ರಶ್ನೆಗಳನ್ನು ಅದೆಲ್ಲ ನೋಡಿದ್ವಿ. ಸಂಕ್ಷೇಪವಾಗಿ ಜಸ್ಟ್ ವಿಲ್ ರೀಕ್ಯಾಪ್ ದಟ್ ಅಂದ್ ಮುಂಚೆ ಪದ್ಯಕ್ಕೆ ಹೋಗೋಣ. ಅನಂತಾನಂತ ಬ್ರಹ್ಮಾಂಡಗಳು ಇದೆ ಅಂತ ಹೇಳಿದರೆ ಏಕಕಾಲದಲ್ಲೇ ಅನಂತಾನಂತ ಬ್ರಹ್ಮಾಂಡಗಳಿದ್ದ ಹೇಗಿದೆ ಈ ಬ್ರಹ್ಮಾಂಡಗಳು? ಬೇರೆ ಬೇರೆ ಬ್ರಹ್ಮಾಂಡಗಳನ್ನು ಇದ್ದಾಗ ಒಂದು ಬ್ರಹ್ಮಾಂಡದ ಒಳಗೆ ಬೇರೆ ಅನೇಕ ಬ್ರಹ್ಮಗಳು ಇಲ್ಲ ಅನೇಕ ಬ್ರಹ್ಮಾಂಡಗಳೊಳಗೆ ಒಂದು ಬ್ರಹ್ಮನು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಒಂದು ಬ್ರಹ್ಮಾಂಡ ಒಂದು ಬ್ರಹ್ಮ, ಒಂದು ಬ್ರಹ್ಮಾಂಡದಲ್ಲಿ ಒಬ್ಬ ಬ್ರಹ್ಮನೇ ಇರಬೇಕು. ಈ ವಿಧವಾಗಿರುವಾಗ ಅನಂತ ಬ್ರಹ್ಮಾಂಡಗಳ ಸಮಾಚಾರ ಹೇಗೆ ಬಂತು ಅನ್ನುವುದು ನೋಡಿದ್ದೀವಿ. ಏನಂದ್ರೆ ಈಗ ಉದಾಹರಣೆಗೆ ಪರಮಾತ್ಮ ಯಶೋದ ತನ್ನ ತಾಯಿಯಾದ ಯಶೋದ ದೇವಿಗೆ ಹೊರಗೆ ಬ್ರಹ್ಮಾಂಡ ತಾನು ನಿಂತಿದ್ದಾನೆ, ಯಶೋದ ಇದ್ದಾಳೆ, ಬ್ರಹ್ಮಾಂಡ ಇದೆ, ತನ್ನ ಬಾಯಿ ಒಳಗೆ ಇನ್ನೊಂದು ಬ್ರಹ್ಮಾಂಡವನ್ನು ತೋರಿಸಿದ. ಅದೇ ವಿಧವಾಗಿ ಅರ್ಜುನನಿಗೆ ವಿಶ್ವರೂಪದಲ್ಲಿ ಇನ್ನೊಂದು ಬ್ರಹ್ಮಾಂಡವನ್ನು ತೋರಿಸಿದ. ಹೊರಗೆ ಬ್ರಹ್ಮಾಂಡ ಇದೆ, ಇನ್ನೊಂದು ಬ್ರಹ್ಮಾಂಡವನ್ನು ತೋರಿಸಿದ. ಆ ಬ್ರಹ್ಮಾಂಡದ ಒಳಗೆ ಭೀಷ್ಮ ದ್ರೋಣಾದಿಗಳ ಸಂಹಾರ ಆಯಿತು ಅಂತ ತೋರಿಸಿದ್ದಾನೆ, ಆದರೆ ಹೊರಗೆ ನಿಂತಿದ್ದಾರೆ ಅವರು. ಸೊ ಈ ವಿಧವಾಗಿ ಎರಡು ಬೇರೆ ಬೇರೆ ಬ್ರಹ್ಮಾಂಡಗಳು ಇದ್ದಂತೆ ತೋರುತ್ತೆ. ಅದೇ ವಿಧವಾಗಿ ಯಶೋಧಾದೇವಿಗೆ ಬೇರೆ ಬ್ರಹ್ಮಾಂಡ ಬಾಯಿ ಒಳಗೆ ತೋರಿಸಿದ್ದಾನೆಂದರೆ ಆ ಬ್ರಹ್ಮಾಂಡ ಬೇರೆಯದು, ಆ ಬ್ರಹ್ಮಾಂಡ ಎಲ್ಲಿದೆ, ಅದು ಇದೇ ಹೊರಗಿರುವ ಬ್ರಹ್ಮಾಂಡವನ್ನೇ ಮತ್ತು ಒಳಗೆ ತೋರಿಸಿದ್ದಾನೋ ಅನ್ನುವ ಸಂದೇಹ ಬರುತ್ತೆ. ಬೇರೆ ಬ್ರಹ್ಮಾಂಡ ಅಂದರೆ ಏಕಕಾಲದಲ್ಲಿ ಎರಡು ಬ್ರಹ್ಮಾಂಡ ಹೇಗೆ ತೋರಿಸಿದ ಅನ್ನುವ ಸಮಾಚಾರ. ಅದೇ ಬ್ರಹ್ಮಾಂಡ ಅಂತ ಹೇಳಿದರೆ ಅದೇ ಬ್ರಹ್ಮಾಂಡವನ್ನು ಹೇಗೆ ತನ್ನ ಬಾಯಿಯೊಳಗೆ ತೋರಿಸಿದ್ದಾನೆ ಪರಮಾತ್ಮ, ಇತ್ಯಾದಿ ಪ್ರಶ್ನೆಗಳು ಬರುತ್ತೆ. ಅದಕ್ಕೇನಂದ್ರೆ ಕಾಲಾವಚ್ಛೇದೇನ ಅಂತೇಳಿ ಅಂದ್ರೆ, ಉದಾಹರಣೆಗೆ ಅರ್ಜುನನಿಗೆ ಬ್ರಹ್ಮಾಂಡದ ಒಳಗೆ ಭೀಷ್ಮದ್ರೋಣಾದಿಗಳು ಸಂಹಾರವಾಗಿದ ಬ್ರಹ್ಮಾಂಡವನ್ನು ತೋರಿಸಿದ ಅಂದರೆ ಏನಾಯಿತು ಅದು? ಈ ಕಾಲದಲ್ಲಿ ಇದು ಬ್ರಹ್ಮಾಂಡ ಅಂದ್ರೆ ಇದೇ ಬ್ರಹ್ಮಾಂಡವನ್ನೇ ಫ್ಯೂಚರ್ ಅಂದ್ರೆ ಪರಮಾತ್ಮ ಕಾಲಾತೀತನಾದವನು, ಕಾಲಾತೀತನಾದ ಪರಮಾತ್ಮ ಎಲ್ಲ ಕಾಲಗಳು ತನ್ನ ವಶದಲ್ಲಿಯೇ ಇದೆ ಅನ್ನುವುದು ತಿಳಿಸುವುದಕ್ಕಾಗಿ ಮುಂಚೆ ಇರುವಂತಹ ಈ ಬ್ರಹ್ಮಾಂಡದ ಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ತಾನು ತೋರಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತೋರಿಸಿದ. ಅದೇ ವಿಧವಾಗಿ ಯಶೋಧಾದೇವಿಗೆ ಇನ್ನೊಂದು ಒಂದು ಮುಕ್ತ ಪ್ರಪಂಚ ತೋರಿಸಿದ್ದಾನೆ ಅಂತಲ್ಲ, ಇದೇ ಬ್ರಹ್ಮಾಂಡ ಅಮುಕ್ತ. ಯಾಕೆಂದ್ರೆ ಅಮುಕ್ತ ಪ್ರಪಂಚದಲ್ಲಿ ಅಮುಕ್ತ ಪ್ರಪಂಚವೇ ತೋರಿಸ್ತಾನೆ. ಸೊ ಬೇರೆ ಸಮಯದಲ್ಲಿ ಇರುವಂತಹ ಬ್ರಹ್ಮಾಂಡವನ್ನು ಯಶೋಧಾದೇವಿಗೆ ತೋರಿಸಿದ್ದಾನೆ ಅಂತೇಳಿ. ಈ ವಿಧವಾಗಿ ಒಂದು ಬ್ರಹ್ಮಾಂಡಕ್ಕೆ ಒಂದೇ ಬ್ರಹ್ಮದೇವರು. ಸೊ ಈ ವಿಧವಾಗಿ ಅನೇಕ ಬ್ರಹ್ಮಾಂಡಗಳ ಸಮಾಚಾರ ಯಾವಾಗ ಬಂದರೂ ಅದು ಪರಮಾತ್ಮ ಅನೇಕ ಕಾಲಗಳಲ್ಲಿರುವಂತಹ ಅನೇಕ, ಈಗ ಫ್ಯೂಚರ್ನಲ್ಲಿ ಎಷ್ಟೋ ಇನ್ಫೈನೈಟ್ ನಂಬರ್ ಆಫ್ ಬ್ರಹ್ಮಾಂಡಗಳು ಬರುತ್ತೆ, ಪ್ಯಾಸ್ಟ್ನಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಬ್ರಹ್ಮಾಂಡಗಳು ಇತ್ತು. ಸೊ ಅನಂತಾನಂತ ಬ್ರಹ್ಮಾಂಡಗಳ ಸಮಾಚಾರ ಕಾಲದ ವ್ಯತ್ಯಾಸದಿಂದ ತಿಳ್ಕೋಬೇಕಾಗಿದ್ದು ಒಂದು. ಎರಡನೇದೇನೆಂದ್ರೆ ಮತ್ತೆ ಪರಮಾತ್ಮನಿಗೆ ಒಂದೊಂದು ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ಅಂತ ಹೇಳ್ತಾರಲ್ಲವ, ಆವಾಗ ಏಕಕಾಲದಲ್ಲಿ ಅನೇಕ ಬ್ರಹ್ಮಾಂಡಗಳು ಬಂತೋ ಅನ್ನೋ ಸಂದೇಹ ಮತ್ತು ಇನ್ನೊಂದು ಬರುತ್ತೆ. ಹಾಗೂ ಅಲ್ಲ ಅಂಥೇಳಿ, ಯಾಕೆಂದ್ರೆ ಪರಮಾತ್ಮ ಕಾಲಾತ್ಮಕ ಕಾಲರೂಪಕ ಅವನು. ಸೊ ಅವನು ಅವನು ರೋಮಕೂಪ ಕೂಡ ಪೂರ್ಣವಾದದ್ದೇ, ಇನ್ಫೈನೈಟ್. ಸೊ ಈ ವಿಧವಾಗಿರುವಾಗ ಒಂದೊಂದು ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡ ಅಂದ್ರೆ ಬೇರೆ ಬೇರೆ ಕಾಲದಲ್ಲಿರುವ ಬ್ರಹ್ಮಾಂಡಗಳನ್ನು ಕೂಡ ತಾನು ಆ ವಿಧವಾಗಿ ಧಾರಣೆ ಮಾಡಿದ್ದಾನೆ. ನಮಗೆ ಭೂತ ಭವಿಷ್ಯದ ವರ್ತಮಾನ ಕಾಲಗಳಿರುತ್ತೆ ಹೊರತು ಪರಮಾತ್ಮನಿಗೆ ಭೂತಕಾಲ ಭವಿಷ್ಯತ್ತು ವರ್ತಮಾನ ಅನ್ನೋದಿಲ್ಲ. ಯಾಕೆ ಅಂದ್ರೆ ಅವನಿಗೆ ಎಲ್ಲ ಕಾಲಗಳು ಒಂದೇ, ಅವನಿಗೆ ಭೂತದ ಕಾಲ ಅವನು ಕಾಲಾತೀತನಾದವನು. ಸೊ ಈ ಕಾರಣದಿಂದ ಪರಮಾತ್ಮ ಆ ವಿಧವಾದ ವಿಚಿತ್ರವಾದ ವ್ಯಾಪಾರಗಳನ್ನು ಮಾಡ್ತಾನೆ ಅಂತ ಹೇಳಿ, ಅದಕ್ಕೆ ಒಂದು ಅನಂತಾನಂತ ರೂಪಗಳು ಒಂದು ರೂಪದಳು ಇಹವು ಲೋಕದಳು ಒಂದೇ ರೂಪದ ಪರಮಾತ್ಮ ಏಕರೂಪದಲ್ಲಿ ಅನೇಕ ರೂಪಗಳು ಈ ವಿಧವಾಗಿದ್ದು ತಾನು ಸೃಷ್ಟಿ ಸ್ಥಿತಿ ಮೊದಲಾದ ವ್ಯಾಪಾರಗಳನ್ನು ಒಂದೇ ಕಾಲ ಅವನಿಗೆ ಎಲ್ಲ ಒಂದೇ ಕಾಲ, ಅವನು ನಮಗೆ ಬೇರೆ ಬೇರೆ ಕಾಲಗಳು ಅವನಿಗೆ ಒಂದೇ ಕಾಲದಿ ಮಾಡಿ ತಿಳಿಸದೆ ಅದಕ್ಕೆ ನಮಗದು ಅರ್ಥ ಆಗೋದಿಲ್ಲ. ಪರಮಾತ್ಮನ ಲೀಲೆಯನ್ನು ನಾವು ತಿಳಿಯಲಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ ಸಂದಣಿಸಿಕೊಂಡಿಪ್ಪನು. ಸಂದಣಿಸಿಕೊಂಡಿರುವುದಂದ್ರೇನು? ದಣಿಸಿ ದಣಿಸಿ ಸಂದಣಿಸ ಚೆನ್ನಾಗಿದೆ ಅಂದ್ರೆ ತುಂಬಿರುವುದು. ಪರಮಾತ್ಮ ಪ್ರತಿಯೊಂದರಲ್ಲಿ ತುಂಬಿದ್ದಾನೆ ಅಂದ್ರೆ ಎಲ್ಲಿಯೂ ಒಂದು ಎಡವನ್ನೇ ಬಿಟ್ಟಿಲ್ಲ ಅವನು. ಅವನು ಇಲ್ಲದೆ ಇರುವ ಎಡವೇ ಇಲ್ಲ. ಅಂದ್ರೆ ಇದು ಕೇವಲ ಸ್ಥಳ ಪ್ರದೇಶಕ್ಕೆ ಸಂಬಂಧಪಟ್ಟದ್ದಲ್ಲ, ಕಾಲಕ್ಕೆ ಸಂಬಂಧಪಟ್ಟದ್ದು, ಗುಣಕ್ಕೆ ಸಂಬಂಧಪಟ್ಟದ್ದು. ಸೊ ಪ್ರದೇಶ, ಕಾಲ, ಗುಣ ಎಲ್ಲದರ ಒಳಗೂ ಕೂಡ ಪೂರ್ಣವಾಗಿ ತುಂಬಿದ್ದಾನೆ ಜಗದೊಳು. ಆ ವಿಧವಾಗಿರುವಂತಹ ಪರಮಾತ್ಮ ನಂದನಂದನಾದ ಶ್ರೀಕೃಷ್ಣ ಪರಮಾತ್ಮ ರಣದ ರಂಗದ ಒಳಗೆ ಇಂದ್ರನತನೇನಾದಂತಹ ಅರ್ಜುನನಿಗೆ ಈ ವಿಧವಾಗಿ ತೋರಿಸಿಲ್ಲವೇ, ಬೇರೆ ಬೇರೆ ಬ್ರಹ್ಮಾಂಡವನ್ನು ತೋರಿಸಿದ್ದಾನೆ. ಅಂದ್ರೆ ಅನೇಕ ಬ್ರಹ್ಮಾಂಡಗಳ ಒಂದು ವಿಚಿತ್ರ ವ್ಯಾಪಾರವನ್ನು ಅವನು ಹೇಗೆ ಮಾಡ್ತಾ ಇದ್ದಾನೆ ಅನ್ನೋದು ಬಹಳ ಸುಂದರವಾಗಿ ಪದ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದು ಪರಮಾತ್ಮ ಒಂದು ರೂಪದಳು ಅನಂತ ರೂಪದಲ್ಲಿ ಇತ್ತು ಅಂತ ಹೇಳಿದರೆ ಹೇಗೆ ಅದು, ಹೌ ಡೂ ಯು ಕನ್ಸೀವ್ ಇಟ್ ಅನ್ನೋದಕ್ಕೆ ಒಂದು ಕ್ರೂಡ್ ಎಕ್ಸಾಂಪಲ್ ಅನ್ನು ಕೊಡ್ತಾ ಇದ್ದಾರೆ. ಶ್ರೀರಮೇಶನ ಮೂರ್ತಿಗಳು ನವ ನಾರಿಕುಂಜರದಂತೆ ಏಕಾಕಾರ ತೋರ್ಪು ಅವಯವಾಹ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದಳು ನಾನಾ ಪ್ರಕಾರ ವಿಕಾರಶೂನ್ಯ ವಿರಾಡ ನೆನೆಸುವ ಪದುಮಜಾಂಡದಳು ಅಂಥೇಳಿ ಶ್ರೀರಮೇಶ ಲಕ್ಷ್ಮೀಪತಿ ಶ್ರೀಲಕ್ಷ್ಮೀಪತಿಯಾದಂತಹ ಪರಮಾತ್ಮನ ಮೂರ್ತಿಗಳು ರೂಪಗಳು ಹೇಗಿರಂದ್ರೆ ನವನಾರಿ ಕುಂಜರದಂತೆ. ನವನಾರಿ ಕುಂಜರ ಅಂದ್ರೆ ಒಂಬತ್ತು ನಾರಿಗಳು, ಕುಂಜರ ಅಂದ್ರೆ ಆನೆ, ಒಂಬತ್ತು ನಾರಿಗಳಿಂದ ನಿರ್ಮಿತವಾದ ಆನೆ. ಅದು ಹೇಗೆ ಅಂದ್ರೆ ಶಿಲ್ಪಕಲಾ ವಿಶೇಷ. ಒಂದು ಶಿಲ್ಪಕಲೆಯಲ್ಲಿ ಒಂದು ಆನೆಯ ಶಿಲ್ಪವನ್ನು ಕೆತ್ತಿದಾಗ, ಆ ಶಿಲ್ಪವನ್ನು ಕೆತ್ತಿದಾಗ ಒಂದೊಂದು ಅವಯವವನ್ನು ಒಂದೊಂದು ನಾರಿಯ ರೂಪದಲ್ಲಿ ಕೆತ್ತಿದ್ದಾರೆ. ಸೊ ಈ ವಿಧವಾಗಿ ಕೆತ್ತಿದಾಗ ಒಂಬತ್ತು ನಾರಿಗಳಿಂದ ಒಂದು ಆನೆಯ ಒಂದು ಶರೀರದ ನಿರ್ಮಾಣ ಶಿಲ್ಪಕಲೆಯಲ್ಲಿ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಒಂದೇ ಇದು ಎಷ್ಟು ಶಿಲ್ಪಗಳಿದೆ, ಇದರಲ್ಲಿ ಎಷ್ಟು ರೂಪಗಳಿದೆ ಅಂದ್ರೆ ಆನೆಯ ಒಂದು ರೂಪ ಇದೆ ಅಂತ ಹೇಳಿ, ಇಲ್ಲ ಒಂಬತ್ತು ಹೆಂಗಸರ ರೂಪವು ಒಂಬತ್ತು ನಾರಿಗಳ ರೂಪವೂ ಇದೆ ಅಂತ ಹೇಳಿ. ಸೊ ಒಂಬತ್ತು ನಾರಿಗಳ ರೂಪ ಇದೆ, ಇಲ್ಲ ಒಂದೇ ಆನೆಯ ರೂಪವೂ ಇದೆ. ಸೊ ಎರಡನ್ನೂ ಹೇಳುತ್ತೆ. ಸೊ ಒಂದು ರೂಪದ ಒಳಗೆ ಒಂಬತ್ತು ರೂಪಗಳಿದೆ ಅಂತ ಹೇಳಿ. ಸೊ ಈ ವಿಧವಾಗಿರುವಂತಹ ಇರುವ ಹಾಂಗೇನೆ ಪರಮಾತ್ಮ ಒಂದು ರೂಪದಳು ಅನಂತ ರೂಪಗಳು. ಅಂದ್ರೆ ನೋಡ್ರಿ, ಆಕ್ಚುಲ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಅದು ನಮಗೆ ಅಷ್ಟು ಒಂದು ಪೂರ್ತಿಯಾಗಿ ಅನ್ವಯವಾಗೋದಿಲ್ಲ. ಆದರೆ ಇದು ಕ್ರೂಡ್ ಎಕ್ಸಾಂಪಲ್. ಹೇಗೆ ಆದರೆ ಒಂದು ರೂಪದ ಒಳಗೆ ಒಂಬತ್ತು ರೂಪಗಳಿರುತ್ತೋ ಅದೇ ವಿಧವಾಗಿ ಇದು ಪ್ರಾಕೃತವಾದದ್ದು. ಪ್ರಾಕೃತವಾದದಲ್ಲಿ ಅಪ್ರಾಕೃತಕ್ಕೆ ತಕ್ಕಂತ ಉದಾಹರಣೆ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಕ್ರೂಡ್ ಎಕ್ಸಾಂಪಲ್ ಕೊಡಲಿಕ್ಕಾಗತ್ತೆ. ಅಪ್ರಾಕೃತನಾದ ಪರಮಾತ್ಮ, ಅಚಿಂತ್ಯದ್ಭುತ ಶಕ್ತಿ ಇರುವ ಪರಮಾತ್ಮ, ಅವನು ಒಂದೇ ರೂಪದಲ್ಲಿ ಅನಂತಾನಂತ ರೂಪಗಳು ಇರಲಿಕ್ಕೆ ಅವನಿಗೆ ಸಾಧ್ಯವಾಗತ್ತೆ. ಅವನ ಅಚಿಂತ್ಯದ್ಭುತ ಶಕ್ತಿಯಿಂದ ತಾನ ಒಂದು ರೂಪದಲ್ಲೇ ಅನಂತಾನಂತ ರೂಪಗಳು ಇಟ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಒಂದು ರೂಪ ಯಾವುದಿದೋ ಅದು ಪೂರ್ಣವಾದ ಅನಂತವಾದ ರೂಪ. ಅದರ ಒಳಗಿರುವಂತಹ ಅನಂತಾನಂತ ರೂಪಗಳು ಯಾವುದಿದೋ, ಇನ್ಫೈನೈಟ್ ಫಾರ್ಮ್ಸ್, ಈಚ್ ಒನ್ ಆಫ್ ದಟ್ ಇನ್ಫೈನೈಟ್ ಫಾರ್ಮ್ಸ್ ಇಸ್ ಆಲ್ಸೋ ಇನ್ಫೈನೈಟ್. ಇದು ಹೇಗೆ ಸಾಧ್ಯವಾಗುತ್ತೆ ರೀ ಅಂದ್ರೆ ಸಾಧ್ಯವಾಗುತ್ತೆ, ಯಾಕಂದ್ರೆ ಅವನು ಅಪ್ರಾಕೃತನಾದವನು. ಅವನು ತನ್ನ ಶಕ್ತಿಯಿಂದ ಆ ವಿಧವಾಗಿ ತಾನು ಇರ್ತಾನೆ. ಯಾಕಂದ್ರೆ ನೋಡ್ರಿ, ಅಭೇದ ಈಗ ಪರಮಾತ್ಮನ ಒಂದು ರೂಪದ ಒಳಗೆ ಇನ್ಫೈನೈಟ್ ಫಾರ್ಮ್ಸ್ ಇದೆ ಅಂದ್ರೆ, ಈ ಇನ್ಫೈನೈಟ್ ಫಾರ್ಮ್ಸ್ಗೆ ಆ ಒಂದು ರೂಪಕ್ಕೆ ಭೇದ ಇದೆ ಅಂತ ಹೇಳ್ಕೊಂಡ್ರೆ ಮತ್ತು ಬಹಳ ಪ್ರಶ್ನೆಗಳು ಬರುತ್ತೆ. ಈ ವಿಧವಾಗಿರುವಂತಹ ಇನ್ಫೈನೈಟ್ ಫಾರ್ಮ್ಸ್, ಈಚ್ ಒನ್ ಆಫ್ ದೋಸ್ ಫಾರ್ಮ್ ಆರ್ ದ ಇಂಡಿಪೆಂಡೆಂಟ್ ಆರ್ ನಾಟ್ ಅಂತೇಳಿ, ಅವು ಡಿಪೆಂಡೆಂಟ್ ಅಂತ ಹೇಳಿದ್ರೆ ಎಲ್ಲವೂ ಬಿದ್ದೋಗುತ್ತೆ, ಯಾವ್ದು ಅರ್ಥ ಇಲ್ಲದೆ ಮಾತಾಗುತ್ತೆ. ಅವು ಇಂಡಿಪೆಂಡೆಂಟ್ ಅಂತ ಹೇಳಿದರೆ ಅದಕ್ಕೆ ಇದಕ್ಕೆ ಅಭೇದವನ್ನು ಹೇಳಿದರೆ ಅವು ಕೂಡ ಪೂರ್ಣವಾಗಿರಬೇಕು. ಈ ಕಾರಣದಿಂದ ಆ ಇನ್ಫೈನೈಟ್ ಫಾರ್ಮ್ಸ್ ಪ್ರತಿಯೊಂದು ಫಾರ್ಮ್ ಕೂಡ ಪೂರ್ಣವಾದ ಇನ್ಫೈನೈಟ್ ಆಗಿರುವಂತಹ ಫಾರ್ಮ್. ಸೊ ಈ ವಿಧವಾದ ಕಾರಣದಿಂದ ಅವನ ಒಂದು ರೂಪದಲ್ಲೂ ಅನಂತ ರೂಪಗಳು ಆ ವಿಧವಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಶ್ರೀರಮೇಶನ ಮೂರ್ತಿಗಳು ಆ ರೂಪಗಳು ನವನಾರಿ ಕುಂಜರದ ಹಾಗೆ ಏಕಾಕಾರ ತೋರ್ಪು ಅವಯವ ಆಹ್ವಯ ಅವಯವಗಳಲ್ಲಿ ಅಂತೇಳಿ. ಅಂದ್ರೆ ಏನು, ಈಗ ಕೃಷ್ಣ ಪರಮಾತ್ಮ ಅವತಾರವನ್ನು ತಗೊಂಡು ಬರ್ತಾನೆ. ತಗೊಂಡು ಬಂದಾಗ ಅವನಿಗೆ ನೋಡ್ತಾ ಎಲ್ಲಾರು ನೋಡ್ತಾ ಇರ್ತಾರೆ. ಅವನಿಗೆ ಒಂದು ಕಾಲು, ಕೈ, ಮೂಗು, ಎಲ್ಲ ಬಾಯಿ, ಎಲ್ಲ ಅವಯವಗಳಿದೆ. ಸೊ ಇಷ್ಟು ಈ ಅವಯವಗಳೆಲ್ಲ ಇದೆ ಅಂದ್ರೆ ನಮ್ಮ ಹಾಂಗ ಪರಮಾತ್ಮ ಕೂಡ ಅವಯವಗಳಿಂದ ತೋರ್ತಾ ಇದ್ದಾನಲ್ವಾ. ಸೊ ಆ ಹಾಗೆ ಹೇಳಿದಾಗ ಅವನ ಒಂದೊಂದು ಅವಯವ ಅವನಿಗಿಂತ ಅಭಿನ್ನವಾಗಿದೆ. ಅಂದ್ರೆ ದೇರ್ ಇಸ್ ನಾನ್ ಡಿಫರೆನ್ಸ್ ಬಿಟ್ವೀನ್ ಪರಮಾತ್ಮ ಅಂಡ್ ಹಿಸ್ ಲಿಮ್ಸ್ ಅಂತ ಹೇಳಿದರೆ, ಬಟ್ ನಮ್ಗೆ ಡಿಫರೆನ್ಸ್ ಕಾಣಿಸ್ತಾ ಇದಲ್ವಾ, ಹೌ ಕೆನ್ ವಿ ಸೇ ದಟ್ ಅಂತ ಹೇಳಿದರೆ, ಅದಕ್ಕೆ ನವನಾರಿ ಕುಂಜರ ಅಂತ ಹೇಳಿದ್ರೆ ಪರಮಾತ್ಮನ ಒಂದೊಂದು ಕಾಲು ಅದು ಒಂದು ಪರಮಾತ್ಮನ ರೂಪ. ಈ ವಿಧವಾಗಿ ಪರಮಾತ್ಮನ ಒಂದೊಂದು ಅವಯವವು ಕೂಡ ಒಂದೊಂದು ಪರಮಾತ್ಮನ ರೂಪವಾಗೇ ಇದೆ. ಅದಕ್ಕೆ ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ಆ ಯಾವ ರೂಪ ಅಂದ್ರೆ ಈ ಕೃಷ್ಣನ ಕಾಲ್ ಅನ್ನೋದು ಇನ್ನೊಂದು ಪರಮಾತ್ಮನ ರೂಪ ಅಂದ್ರೆ ಅದು ಹೇಗಾಗತ್ತೆ ಅಂದ್ರಕ್ಕೆ ಹೇಳ್ತಾ ಇದ್ದಾರೆ ಅವಯವ ಆಹ್ವಯ ಅವಯವಗಳಲ್ಲಿ ಅಂತೇಳಿ. ಪರಮಾತ್ಮನ ಒಂದೊಂದು ಅವಯವದ ಒಳಗೂ ಕೂಡ ಆ ಅವಯವದ ಒಳಗೆ ಅಂದ್ರೆ ಏನು, ಆ ಅವಯವ ತಾನೇ ಆಗಿದ್ದಾನೆ. ಸೊ ದೇರ್ ಇಸ್ ನಾನ್ ಡಿಫರೆನ್ಸ್ ಬಿಟ್ವೀನ್ ಪರಮಾತ್ಮ ಅಂಡ್ ಹಿಸ್ ಈಚ್ ಒನ್ ಆಫ್ ಹಿಸ್ ಅವಯವ ಆರ್ ಲಿಮ್ಸ್. ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ತೋರ್ಪು, ಏಕಾಕಾರ ತೋರ್ಪು ಅಂದ್ರೆ ಕಾಣಿಸಿಕೊಡತ್ತೀರಿ, ಅದು ಹೇಗೆ ಅನ್ನೋದು ನಮ್ಮಿಂದ ತಿಳಿಲಕ್ಕ ಅಂದ್ರೆ ಕಾಣಿಸಿಕೊಡತ್ತೆ ಅಂದ್ರೆ ಅಪ್ಯಾರೆಂಟ್ ಅಂದ್ರೆ ಇದು ಈಸ್ ಇಟ್ ಅನ್ ಇಲ್ಯೂಷನ್ ಅಂತ ಹೇಳಿದ್ರೆ ಇಲ್ಯೂಷನ್ ಅಂತಲ್ಲ ಅಂದ್ರೆ ಅದು ನಿಜವಾಗಿ ಹೇಗಿರತ್ತೆ ಅನ್ನೋದು ನಮ್ಮಿಂದ ತಿಳಿಲಕ್ಕ ಸಾಧ್ಯವಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ತೋರ್ಪು ಅಂತ ಹೇಳ್ತಾ ಇದ್ದಾರೆ. ಅವಯವ ಆಹ್ವಯ ಅಂದ್ರೆ ಅವಯವ ಅಂತ ಕರೆಯಲು, ಅವಯವ ಅಂತ ಹೆಸರಿನಲ್ಲಿ ಆ ಪರಮಾತ್ಮ ಒಂದೊಂದು ಅವಯವದ ಒಳಗೂ ಕೂಡ ತನ್ನ ಅವಯವದ ಒಳಗೆ ಆಯಾ ಅವಯವದ ಹೆಸರಿನಲ್ಲಿ ಪರಮಾತ್ಮ ಎತ್ತಾನೆ. ಪರಮಾತ್ಮನ ಕಣ್ಣು ಅಂದ್ರೆ ಅಕ್ಷಿ, ಅಕ್ಷಿಯನ್ನ ಹೆಸರಿನಲ್ಲಿ ಪರಮಾತ್ಮ ಎತ್ತಾನೆ. ಪಾದ ಅಂದ್ರೆ ಪಾದ ಅಂತ ಹೆಸರಿನಲ್ಲಿ ಆ ಪರಮಾತ್ಮ ತನ್ನ ಪಾದದಲ್ಲಿ ಇರ್ತಾನೆ. ಈ ವಿಧವಾಗಿ ಆಯಾ ಹೆಸರುಗಳಿಂದ ಆಯಾ ಅವಯವಗಳಲ್ಲಿ ಪರಮಾತ್ಮ ಇರ್ತಾನೆ ಅಂಥೇಳಿ ಬೇರೆ ಬೇರೆ ಕಂಗೊಳಿಸುವ ಶರೀರದಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದ್ಮಜಾಂಡದಳು ಅಂಥೇಳಿ. ಪದ್ಮಜ, ಪದ್ಮಜ ಅಂದ್ರೆ ಬ್ರಹ್ಮ, ಬ್ರಹ್ಮ ಅಂಡ, ಪದ್ಮಜಾಂಡದೊಳ ಬ್ರಹ್ಮಾಂಡ, ಬ್ರಹ್ಮಾಂಡದ ಒಳಗೆ ಪರಮಾತ್ಮ ವಿರಾಟನಾಗಿರ್ತಾನೆ. ಈ ವಿರಾಟ ಅನ್ನುವ ಶಬ್ದ ಏನನ್ನೋದು ನೋಡೋಣ. ಅದಕ್ಕೆ ಮುಂಚೆ ಈ ವಿರಾಟನು ಅಂತ ಕರೆಯಲ್ಪಡುವಂತಹ ಈ ಪರಮಾತ್ಮ ಬೇರೆ ಬೇರೆಯಾಗಿ ಕಂಗೊಳಿಸುವ, ಕಾಣಿಸಿಕೊಡ್ತಾ ಇರ್ತಾನೆ. ಯಾರಿಗೆ ಅಂದ್ರೆ ಅಧಿಕಾರಿಗಳಾದ ದೇವತೆಗಳಿಗೆ ಆ ವಿಧವಾಗಿ ಕಣ್ಣಿಗೆ ಅವರ ದೃಷ್ಟಿಗೆ ಗೋಚರನಾಗ್ತಾ ಇರ್ತಾನೆ. ಹಾಗೆ ಶರೀರದವಳು ನಾನಾ ಪ್ರಕಾರ ಅವನು ಶರೀರದ ಒಳಗೆ ಅಂದ್ರೆ ಪರಮಾತ್ಮ ತನ್ನ ಶರೀರ ಅಂದ್ರೆ ಏನು? ಪರಮಾತ್ಮನ ಶರೀರ ಚಿದಾನಂದಾತ್ಮಕವಾದ ಶರೀರ. ಸೊ ತನ್ನ ಚಿದಾನಂದಾತ್ಮಕವಾದ ಶರೀರದ ಇಂದ ಪರಮಾತ್ಮ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ತನ್ನ ಶರೀರದ ಒಳಗೆ ಒಂದೊಂದು ಅವಯದ ಒಳಗೂ ಅವರು ಪರಮಾತ್ಮ ನೋಡ್ತಾರೆ. ಅಂದ್ರೆ ಪರಮಾತ್ಮನ ಒಂದು ರೂಪ, ಆ ರೂಪವನ್ನು ನೋಡುವಾಗ ದೇವತೆಗಳು ಆ ಒಂದು ರೂಪದ ಒಳಗೆ ಇರುವ ಅನಂತಾನಂತ ರೂಪಗಳನ್ನು ಕೂಡ ನೋಡ್ತಾ ಇರ್ತಾರೆ ದೇವತೆಗಳು. ಅವರವರ ಯೋಗ್ಯತಾ ಶಕ್ತಿಯನ್ನು ಆಧಾರ ತಕ್ಕಂಗೆ, ಅದಕ್ಕೆ ತಕ್ಕಂಗೆ ಅವರು ಎಲ್ಲ ಬೇರೆ ಬೇರೆ ರೂಪಗಳನ್ನು ಕಂಗೊಳಿಸುವ, ತೋರಿಸಿಕೊಡ್ತಾನೆ ತನ್ನ ಶರೀರದ ಒಳಗೆ, ತನ್ನ ಚಿದಾನಂದಾತ್ಮಕವಾದ ಶರೀರದ ಒಳಗೆ ನಾನಾ ಪ್ರಕಾರವಾದ ರೂಪಗಳನ್ನು ತೋರಿಸ್ತಾ ಇದ್ದಾನೆ. ಅಂದ್ರೆ ಅದು ಹಾಗೆ ತೋರಿಸಿದರೆ ಅವನ ಒಂದೊಂದು ರೂಪವು ನಮಗೆ ಒಂದು ಪ್ರಶ್ನೆಗಳು ಕೂಡ ಬರುತ್ತೆ. ಏನಂದ್ರೆ ಪರಮಾತ್ಮ ನಡೀತಾನೆ, ಕೂತ್ಕೊಳ್ತಾನೆ, ನಿಂತ್ಕೊಳ್ತಾನೆ. ಈ ವಿಧವಾಗಿ ಪರಮಾತ್ಮ ಬೇರೆ ಬೇರೆ ಚೇಷ್ಟೆಗಳನ್ನು, ಕ್ರಿಯೆಗಳನ್ನು ಮಾಡ್ತಾನೆ. ಮಾಡುವಾಗ ಪರಮಾತ್ಮನ ನಡೆದಿದ್ದಾನೆ ಅಂದ್ರೆ ಏನು? ಅವನಿಗೊಂದು ಫಾರ್ಮ್, ಚೇಂಜ್ ಇನ್ ದ ಫಾರ್ಮ್ ಬಂತು. ಚೇಂಜ್ ಅಂದ್ರೆ ಅದು ವಿಕಾರ, ಎನಿ ಚೇಂಜ್ ಇಸ್ ಎ ವಿಕಾರ. ಸೊ ಪರಮಾತ್ಮ ಯಾವ ಯಾವ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ ಅಂದ್ರೆ ಅವೆಲ್ಲ ವಿಕಾರಗಳಲ್ಲವೇ ಪರಮಾತ್ಮನದು ಅಂತ ಹೇಳಿದ್ರೆ ಅಲ್ಲ ಅನ್ನೋದನ್ನ ಹೇಳ್ತಾ. ಯಾಕೆಂದ್ರೆ ಪರಮಾತ್ಮ ವಿಕಾರ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಒಂದೇ ರೂಪ ಇದ್ದರೆ ಪರಮಾತ್ಮನಿಗೆ ಅದು ವಿಕಾರ ಆಗುತ್ತೆ. ಅದು ಒಂದೇ ರೂಪ ಅಲ್ಲೇ ಅಲ್ಲ ಪರಮಾತ್ಮನ. ಆ ರೂಪದಲ್ಲಿದ್ದ ಪರಮಾತ್ಮನಿಗೂ ಅದರ ತುಂಬಾ ಜಗತ್ತಿನ ಒಳಗೆ ತುಂಬಿರುವ ರೂಪಕ್ಕೂ ಅಭೇದ ಇದೆ. ಹಾಗಿರುವಾಗ ಅವನು ನಡೆದಂಗೆ ನಮಗೆ ತೋರತ್ತೆ ಹೊರತು ಅವನು ನಡೆದೇನೆ ನಡೀತಾನೆ, ಹೋಗದೇನೆ ಹೋಗ್ತಾನೆ. ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಆದ್ರೆ ಟ್ರಾವೆಲ್ ಮಾಡಬೇಕು. ಅವನು ಎಲ್ಲ ಕಡೆ ಸರ್ವವ್ಯಾಪ್ತನಾಗಿರುವ ಪರಮಾತ್ಮ, ಅವನು ನಡೆದಂಗೆ ನಮಗೆ ತೋರತ್ತೆ, ಆದರೆ ನಡೆಯೋದು ಎಲ್ಲಿಂದ ಬಂತು? ಅವನು ಎಲ್ಲಾ ಕಡೆ ಅವನೇ ಇದ್ದಾನೆ. ಸೊ ಈ ವಿಧವಾಗಿ ಅವನು ಕ್ರಿಯೆಗಳನ್ನು ಮಾಡುವುದು ನಮಗೆ ಅಂದ್ರೆ ದೇವತೆಗಳಿಗೂ ಕೂಡ ಅವರವರ ಯೋಗ್ಯತಾನುಸಾರ ನಮಗೆ ಅವತಾರ ಮಾಡಿದಾಗ ನಮ್ಮಂತಹ ಸಾಮಾನ್ಯ ಜನರಿಗೂ ಕಾಣಿಸ್ಕೊಡ್ತಾನೆ. ಅದು ಸಾಮಾನ್ಯ ಜನರು ಮೋಹಕ್ಕೊಳಗಾಗ್ತಾರೆ, ದೇವತೆಗಳು ಅದನ್ನು ಮೀರಿ ನೋಡ್ತಾರೆ. ಆ ಮೀರಿ ನೋಡಿದಾಗ ಅವ್ರಿಗೇನಾಗತ್ತೆ ಅಂದ್ರೆ ವಿಕಾರ ಶೂನ್ಯ, ಅವನಲ್ಲಿ ಆ ಚೇಂಜಸ್, ಮ್ಯೂಟೇಷನ್ಸ್ ಕಾಣಿಸಿಕೊಟ್ರು ಕೂಡ ಆ ವಿಕಾರಗಳು ಅವನಿಗೆ ಇಲ್ಲ. ಅದಕ್ಕೆ ಅವನು ವಿಕಾರ ಶೂನ್ಯ, ವಿಕಾರಗಳು ಇಲ್ಲದವನು ಅನ್ನುವ ಅರ್ಥದಿಂದ ಅದಕ್ಕೆ ವಿರಾಟ ನೆನೆಸುವ, ಅವನು ವಿರಾಟ್ ಅಂತ ಕರೆ, ವಿರಾಟ್ ಸ್ವರೂಪ. ಏನು ವಿರಾಟ್ ಸ್ವರೂಪ ಅಂದ್ರೆ ಏನು? ರಾಟ್ ಅಂದ್ರೆ ರಾಜ, ರಾಟ್ ಅಂದ್ರೆ ರಾ ಆನಂದ, ಆನಂದದಿಂದ ಎಲ್ಲದರನ್ನು ರಾಜಿಸುವನು, ರಾಜಿಸುವವರಕ್ಕೆ ರಾಟ್ ಅಂತೆ. ರಾಟ್ ಅಂದ್ರೆ ರಾಜ ಅಂತೇಳಿ, ರಾಜಿಸುವವನು. ಅಷ್ಟೇ ಅಲ್ಲದೆ ಎಲ್ಲದನ್ನು ನಿಯಮನ, ಒನ್ ಹೂ ಕಂಟ್ರೋಲ್ಸ್ ಎವ್ರಿಥಿಂಗ್ ಅಂಡ್ ಒನ್ ಹೂ ಹ್ಯಾಸ್ ಇನ್ಫೈನೈಟ್ ಜಾಯ್, ಎರಡಕ್ಕೂ ಆ ರಾಟ್ ಅನ್ನುವ ಶಬ್ದ ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಕೂಡ ಇವನು ವಿರಾಟ್ ಅಂದ್ರೆ ವಿಶೇಷವಾದ, ಅತಿ ಲೋಕ ವಿಲಕ್ಷಣವಾದ, ಎಲ್ಲರಿಗೂ ಮೀರಿ ನಿಂತಿರುವಂತಹ, ಬಹಳ ಎಲ್ಲರಿಗೂ ವಿಭಿನ್ನನಾದಂತಹ ಅವನು ವಿರಾಟ್. ಅದಕ್ಕೆ ಅವನು ವಿರಾಟ್ ಅಂತ ನೆನೆದ ಅಂದ್ರೆ ಎಲ್ಲರನ್ನೂ ನಿಯಮನ ಮಾಡುವವನು ಅಂತಹ ಪರಮಾತ್ಮ ವಿರಾಟ ಅಂತ ಕರೆಯಲ್ಪಡ್ತಾನಕ್ಕೋಸ್ಕರ ಅವನು ಎಲ್ಲರನ್ನು ನಿಯಮನ ಮಾಡಿದರೆ ಅವನಿಗೆ ವಿಕಾರ ಎಲ್ಲಿಂದ ಬಂತು? ವಿಕಾರ ಒಂದು ಬರಬೇಕಂದ್ರೆ ಅದಕ್ಕೆ ಅಸ್ವಾತಂತ್ರ್ಯ ಇರಬೇಕು. ಸ್ವತಂತ್ರನಾದ ಪರಮಾತ್ಮನಿಗೆ ವಿಕಾರ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನಿಗೆ ವಿಕಾರ ಕೊಡುವ ಶಕ್ತಿ ಇನ್ನೊಂದಿರಬೇಕು. ಆ ವಿಕಾರ ಕೊಡುವ ಶಕ್ತಿ ಇನ್ನೊಂದಿಲ್ಲಕ್ಕೋಸ್ಕರ ಅವನೇ ವಿರಾಟನಾಗಿದ್ದಾನೆ, ಅವನೇ ಎಲ್ಲದನ್ನು ನಿಯಮನ ಮಾಡ್ತಾನೆ. ಅದಕ್ಕೆ ಅವನು ವಿರಾಟ ಅಂತ ಕರೆಯಲ್ಪಡುವಂತಹ ಪರಮಾತ್ಮ ಈ ಬ್ರಹ್ಮಾಂಡದ ಒಳಗೆ ವಿಕಾರರಹಿತನಾಗಿ ನಾನಾ ಪ್ರಕಾರವಾದ ರೂಪಗಳನ್ನು ತೋರಿಸಿಕೊಡ್ತಾ ಇರ್ತಾನೆ ಅವರವರ ಯೋಗ್ಯತಾನುಸಾರ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅದು ಶ್ರೀರಮೇಶನ ಮೂರ್ತಿಗಳು ನವ ನಾರೀಕುಂಜರದಂತೆ ಏಕಾಕಾರ ತೋರ್ಪು ಅವಯವಾಹ್ವಯ ಅವಯವಗಳಲ್ಲಿ ಬೇರೆ ಬೇರೆ ಕಂಗೊಳಿಸುವ ಶರೀರದೊಳು ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದ್ಮಜಾಂಡದೊಳು ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ವಾರಿದ ಭವಾಂಡದೊಳು ಲಕುಮಿ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳಗಿಹ ತೆರೆಗಳಂದದಿ ಸಂದಣಿಸಿ ಇಹವು ಕಾರಣಾಂಶಾವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು ಆರು ನಾಲ್ಕು ವಿಭೂತಿಯಂತರ್ಯಾಮಿ ರೂಪಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ರಿ ಏನಂದ್ರೆ ವಾರಿದ ಭವಾಂಡದಲ್ಲೂ ಲಕ್ಷ್ಮೀ ನಾರಸಿಂಹನ ರೂಪಗಳು. ವಾರಿಜ ಅಂದ್ರೆ ಏನ್, ವಾರಿಜ ಅಂದ್ರೆ ಪದ್ಮ ತಾಮ್ರ ಹೂವು, ಅದರ ಒಳಗೆ ಹುಟ್ಟಿದ ಭವ ಅಂದ್ರೆ ಬ್ರಹ್ಮದೇವರು. ವಾರಿದ ಭವಾಂಡ ಅಂದ್ರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಒಳಗೆ ಲಕ್ಷ್ಮೀ ನಾರಸಿಂಹನ, ಲಕ್ಷ್ಮೀಪತಿಯಾದ ನರಸಿಂಹನ ರೂಪ ಗುಣಗಳು, ರೂಪಗಳು ಗುಣಗಳು ಹೇಗಿರುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನ ಒಂದು ರೂಪಕ್ಕೆ ಅನಂತ ರೂಪಗಳಿಗೆ, ಆ ಒಂದು ರೂಪದ ಒಳಗೆ ಇನ್ಫಿನೈಟ್ ಫಾರ್ಮ್ಸ್ ಇದ್ರು ಕೂಡ ಅವೆಲ್ಲದಕ್ಕೂ ಅಭೇದ ಇದೆ ಅನ್ನೋದಕ್ಕೆ ಉದಾಹರಣೆ. ಇದನ್ನು ಕೆಲವು ಜನ ಅದ್ವೈತಕ್ಕೆ ಜೀವ ಪರಮಾತ್ಮದ ಅಭೇದವನ್ನು ತಿಳಿಸಲಿಕ್ಕೆ ಹೇಳ್ತಾರೆ. ಇದು ಪರಮಾತ್ಮನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಅಭೇದವನ್ನು ತೋರಿಸುವುದಕ್ಕೆ ಕೊಡುವಂತಹ ಎಕ್ಸಾಂಪಲ್. ಇದು ಏನಂದ್ರೆ ವಾರಿಯೊಳಗೆ ತೆರೆಗಳಂದರೆ ಸಂದಣಿಸಿ ಇಹವು. ಈಗ ಒಂದು ಸಮುದ್ರ ಇರುತ್ತೆ, ಸಮುದ್ರದ ಒಳಗೆ ಅಲೆಗಳಿರುತ್ತೆ. ಆ ಅಲೆಗೆ ಸಮುದ್ರಕ್ಕೆ ಭೇದ ಇದೋ ಅಭೇದ? ಸಮುದ್ರವೇ ಅಲೆ. ಅಲೆ ದಟ್ ವೇವ್ಸ್, ವೇವ್ ಇಸ್ ನಾನ್ ಡಿಫರೆಂಟ್ ಫ್ರಮ್ ದ ಓಷನ್. ಓಷನ್ ಕಂಟೇನ್ಸ್ ದ ವೇವ್ಸ್. ಈಚ್ ವೇವ್ ವೇವ್ ಬೇರೆ, ಓಷನ್ ಬೇರೆ ಅಂದ್ರೆ ಇಲ್ಲ. ವೇವ್ ಇಸ್ ಪಾರ್ಟ್ ಆಫ್ ದ ಓಷನ್. ಓಷನ್ ಒಳಗೆ ವೇವ್ ಇದೆ. ಸೊ ಆ ವೇವ್ ಅನ್ನೋದು ಇಟ್ ಕ್ಯಾನ್ ಬಿ ದ ಹೋಲ್ ಓಷನ್ ಕ್ಯಾನ್ ಬಿ ಒನ್ ವೇವ್, ಆರ್ ಇಟ್ ಕ್ಯಾನ್ ಬಿ ಸ್ಮಾಲ್ ವೇವ್ಸ್, ಸೆವರಲ್ ಸ್ಮಾಲ್ ವೇವ್ಸ್ ಕ್ಯಾನ್ ಫಾರ್ಮ್ ಇನ್ ದ ಓಷನ್. ಸೊ ಈ ವಿಧವಾಗಿ ಪರಮಾತ್ಮ ಒಂದು ರೂಪದ ಒಳಗೆ ಅನಂತ ರೂಪಗಳಂದ್ರೆ ಅಂತಾನಂತ ತೆರೆಗಳಿದ್ದಂಗೆ, ವೇವ್ಸ್ ಇದ್ದಂಗೆ, ಪರಮಾತ್ಮನ ಒಂದು ಈ ಸಮುದ್ರದಂತಹ ರೂಪದ ಒಳಗೆ ಅನಂತಾನಂತ ರೂಪಗಳು ಈ ಅಲೆಗಳ ಹಾಗೆ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ವಾರದಿಯೊಳಗೆ ತೆರೆಗಳಂದರೆ ಸಂದಣಿಸಿ. ಇನ್ನೋಡ್ರಿ ಇಲ್ಲಿ ಆ ಮುಂಚೆ ಇದೇ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ, ಸಂದಣಿಸಿ ಹವು. ಸಂದಣಿಸಿ ಇರೋದು ಅಂದ್ರೆ ತುಂಬಿಕೊಂಡಿರೋದು, ಪೂರ್ಣವಾಗಿರೋದು. ಆ ಸಂದಣಿಸಿ ನಮಗೆ ಸಂಸ್ಕೃತದಲ್ಲಿ ಪೂರ್ಣ ಶಬ್ದಕ್ಕೆ ಇಲ್ಲಿ ಕನ್ನಡದಲ್ಲಿ ಸಂದಣಿಸಿ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸೊ ಪರಮಾತ್ಮನ ರೂಪ ಪೂರ್ಣವಾದದು. ಆ ಸಮುದ್ರದ ಒಳಗೆ ಈ ಅಲೆಗಳು ಪೂರ್ಣವಾಗಿರುತ್ತೆ, ತುಂಬಿಕೊಂಡಿರುತ್ತೆ. ಈ ವಿಧವಾಗಿ ಸಂದಣಿಸಿ ಹೋವು ಪರಮಾತ್ಮನ ಒಂದೊಂದು ರೂಪದ ಒಳಗೆ ಕೂಡ ಅಂತಾನಂತ ರೂಪಗಳು ಒಂದೊಂದು ರೂಪವು ತುಂಬಿಕೊಂಡಿರುತ್ತೆ, ಇನ್ಫೈನೈಟ್ ಫಾರ್ಮ್ ನಲ್ಲಿ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ವಿಭೂತಿ ರೂಪಗಳು ಹೇಗಿರುತ್ತೆ ಅನ್ನೋದು ಹೇಳ್ತಾ ಇದ್ದಾರೆ. ಕಾರಣ ಅಂಶ ಆವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತ ಈ ವಿಧವಾಗಿ ಆರು ನಾಲ್ಕು ವಿಭೂತಿ ಅಂತರ್ಯಾಮಿ ರೂಪಗಳು, ಅಂತರ್ಯಾಮಿಯಾದ ಈ ಪರಮಾತ್ಮನ ರೂಪಗಳು. ಸೊ ಇದು ಆರು ನಾಲ್ಕು ಟೆನ್ ಫಾರ್ಮ್ಸ್ ಅಂತ ಹೇಳ್ತಾ ಇದೆ. ಟೆನ್ ಫಾರ್ಮ್ಸ್ ಹೇಗೆ ಬರುತ್ತೆ ಅಂದ್ರೆ ಪರಮಾತ್ಮ ಕಾರಣರೂಪನಾಗಿದ್ದಾನೆ. ಕಾರಣರೂಪ ಅಂದ್ರೆ ಏನು ಅಂದ್ರೆ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಮಾಡ್ತಾ ಇದ್ದಾನೆ, ಅದಕ್ಕೆಲ್ಲ ನಿಮಿತ್ತ ಕಾರಣ ಆದವನು ಪರಮಾತ್ಮ. ಅಂದ್ರೆ ಪ್ರತಿಯೊಂದರ ಒಳಗೂ ಕೂಡ ಅಷ್ಟೇ ಅಲ್ಲದೆ ನಿಮಿತ್ತ ಕಾರಣ ಪರಮಾತ್ಮ, ಅದಕ್ಕೆ ಉಪಾದಾನ ಕಾರಣವಾದ ಮೂಲ ಪ್ರಕೃತಿ ಇದೆ. ಆ ಮೂಲ ಪ್ರಕೃತಿ ಒಳಗೆ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ. ಸೊ ಮೂಲ ಪ್ರಕೃತಿಯನ್ನು ನಿಯಾಮನ ಮಾಡ್ತಾ ಮೂಲ ಪ್ರಕೃತಿಯಾದ ಆ ಕಾರಣಕ್ಕೂ ತಾನು ನಿಯಾಮಕನಾಗಿ ನಿಮಿತ್ತ ಕಾರಣವು ತಾನಾಗಿರುವಂತಹ ಈ ಪರಮಾತ್ಮನ ಈ ಕಾರಣ ಅಂದ್ರೆ ಅಷ್ಟವಿಧ ವ್ಯಾಪಾರಗಳಿಗೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಜ್ಞಾನ ಬಂಧ ಮೋಕ್ಷ ಈ ಎಂಟು ವ್ಯಾಪಾರಗಳಿಗೆ ಕಾರಣನಾಗಿರುವ ಪರಮಾತ್ಮನ ರೂಪಗಳು ಒಂದು ರೂಪಗಳು, ಒನ್ ಫಾರ್ಮ್ ಒನ್ ಸೆಟ್ ಆಫ್ ಫಾರ್ಮ್ಸ್ ಆಫ್ ದ ಲಾರ್ಡ್. ಅದು ಕಾರಣನಾಗಿ ಅಂದ್ರೆ ಪರಮಾತ್ಮನ ಕಾರಣ ರೂಪಗಳು ಅಂತ ಅರ್ಥ ಕರೀತಾರೆ. ಒಂದು ಕಾರಣ ರೂಪಗಳು, ಅದು ಒಂದಾಯ್ತು. ಅದಾದ ಮೇಲೆ ಅಂಶ ರೂಪಗಳು, ಪರಮಾತ್ಮನ ಅಂಶ ರೂಪಗಳು. ಏನು ಅಂಶ ರೂಪಗಳು ಅಂದ್ರೆ ಏನಂದ್ರೆ ಇಲ್ಲಿ ಪ್ರತಿಯೊಂದು ಜೀವದ ಒಳಗೂ ಕೂಡ ಪರಮಾತ್ಮ ಅಂಶ ಅಂಶಿ ಫಾರ್ಮ್. ಅಂಶ ಅಂಶಿ ಅಂದ್ರೆ ಏನು, ಆ ಜೀವ ಬಿಂಬ ಪ್ರತಿಬಿಂಬ ಭಾವಿದ್ದಂಗೆ ಪರಮಾತ್ಮ ಅಂಶ ರೂಪದಲ್ಲಿರ್ತಾನೆ. ಅಂದ್ರೆ ತಾನು ಬಿಂಬರೂಪನಾಗಿ ಪ್ರತಿಯೊಂದು ಜೀವದ ಒಳಗೆ ಬಿಂಬರೂಪನಾಗಿ ಪರಮಾತ್ಮ ಇರ್ತಾನೆ. ಆ ಪ್ರತಿಯೊಂದು ಜೀವದ ಒಳಗೂ ಕೂಡ ಪ್ರತಿಬಿಂಬನಾಗಿ ಜೀವ ಇರ್ತಾನೆ. ಬಿಂಬನಾಗಿ ಪರಮಾತ್ಮ ಅಂದ್ರೆ ಪ್ರತಿಯೊಂದು ಜೀವಕ್ಕೂ ಬಿಂಬರೂಪನಾಗಿರುವ ಅಂಶ, ತಾನು ಅಂಶನಾಗಿರ್ತಾನೆ. ತಾನು ನಿಯಮನ ಮಾಡ್ತಾ ಒಂದು ಅಂಶ ರೂಪದಲ್ಲಿ ಪ್ರತಿಯೊಂದರ ಒಳಗೆ ಇರ್ತಾನೆ ಅನ್ನೋದು ಅದು ಇನ್ನೊಂದು ವಿಧವಾದ ಪರಮಾತ್ಮನ ಫಾರ್ಮೇಶನ್ ರೂಪಗಳು ಅಂತೇಳಿ. ಸೊ ಅನದರ್ ಸೆಟ್ ಆಫ್ ಫಾರ್ಮ್ಸ್ ಆಫ್ ದ ಲಾರ್ಡ್. ಅದಾದ ಮೇಲೆ ಆವೇಶ. ಆವೇಶ ಅಂದ್ರೆ ಏನು, ನಮ್ಗೆ ಬಹಳ ಸತಿ ಡೌಟ್ಸ್ ಬರುತ್ತೆ. ಏನು ಅವತಾರ, ಆವೇಶ, ಅಂಶ ಇವೆಲ್ಲ ಶಬ್ದಗಳನ್ನು ಕೇಳ್ತಾ ಇರ್ತೇವೆ. ಏನು ಆವೇಶಕ್ಕೂ ಅಂಶಕ್ಕೂ ಅವತಾರಕ್ಕೂ ಏನು ಭೇದ ಅಂದ್ರೆ, ಆವೇಶ ಅಂದ್ರೆ ತಾತ್ಕಾಲಿಕವಾಗಿ ಆ ಶಕ್ತಿಯ ಪ್ರದರ್ಶನ ಮಾಡುವುದು ಅದು ಆವೇಶ ಅಂತ ಕರ್ತೀವಿ. ಶೇಷ ಆವೇಶ ಅಂತೀವಿ, ಇಲ್ಲ ಪರಮಾತ್ಮನ ಆವೇಶ. ಉದಾಹರಣೆಗೆ ಅರ್ಜುನನಲ್ಲಿ ಪರಮಾತ್ಮನ ಆವೇಶವೇ ಇದೆ ಅಂತ ಹೇಳ್ತೀವಿ. ಅದೇ ವಿಧವಾಗಿ ಬಲರಾಮನ ಒಳಗೂ ಕೂಡ ಪರಮಾತ್ಮನ ಆವೇಶ ಇದೆ ಅಂತೇಳಿ. ಆವೇಶ ಅಂತ ಹೇಳಿದರೆ ಏನಂದ್ರೆ ಪರಮಾತ್ಮನ ಒಂದು ಶಕ್ತಿ ತಾನು ನಿಕ್ಷಿಪ್ತವಾಗಿಟ್ಟಾನೆ, ಹಿಡನ್ ಆಗಿ ಇಟ್ಟಿರ್ತಾನೆ ಆ ಶಕ್ತಿಯನ್ನು ಅವರ ಒಳಗೆ. ಯಾವಾಗಾದರೆ ಒಂದು ಅದರ ಅವಸರ, ಒಂದು ನೆಸೆಸಿಟಿ ಬರುತ್ತೋ ಆವಾಗ ಆ ಶಕ್ತಿ ಅವರು ತೋರಿಸುವ ಅನುಗ್ರಹವನ್ನು ಅವರಿಗೆ ಮಾಡ್ತಾನೆ. ಈ ಕಾರಣದಿಂದ ಅರ್ಜುನಾದಿಗಳಲ್ಲಿ ಇರುವ ಪರಮಾತ್ಮನ ಆವೇಶ ರೂಪಗಳಂತ ಕರೀತಾರೆ, ಅಂದ್ರೆ ವಿಶೇಷವಾಗಿ ಇರುವಂತಹ ಆ ರೂಪಗಳು. ಸೊ ದಟ್ ಇಸ್ ಅನದರ್ ಸೆಟ್ ಆಫ್ ಫಾರ್ಮ್ಸ್ ಆಫ್ ದ ಲಾರ್ಡ್, ಆವೇಶ ರೂಪಗಳು ಅಂತ ಕರೀತಾರೆ. ಅದಾದ ಮೇಲೆ ವ್ಯಾಪ್ತ ರೂಪಗಳು. ಸೊ ಇದು ಕಾರಣ ರೂಪಗಳು, ಅಂಶ ರೂಪಗಳು, ಆವೇಶ ರೂಪಗಳಾಯಿತು. ವ್ಯಾಪ್ತ ರೂಪಗಳು ಅಂದ್ರೆ ಇದು ಎಲ್ಲದಕ್ಕೂ ಸೇರಿದಂತಹದ್ದು. ವ್ಯಾಪ್ತ ಅಂದ್ರೆ ನಮ್ಮ ದೇಹದ ಒಳಗೆ ವ್ಯಾಪ್ತವಾಗಿರುವಂತಹ ರೂಪಗಳು, ಇಂದ್ರಿಯದ ಒಳಗೆ ವ್ಯಾಪ್ತವಾದಂತಹ ರೂಪಗಳು, ಅಸುರ ನಿಗ್ರಹ ಮಾಡುವುದಕ್ಕಾಗಿ ದೇವ ಪರಮಾತ್ಮ ಮಾಡುವಂತಹ ವ್ಯಾಪ್ತ ರೂಪಗಳು, ಬ್ರಹ್ಮಾಂಡದ ಒಳಗಿರುವಂತಹ ವ್ಯಾಪ್ತ ರೂಪಗಳು, ಈ ವಿಧವಾಗಿ ಅನೇಕ ಸ್ಟೇಜಸ್ ನಲ್ಲಿರುವಂತಹ ವ್ಯಾಪ್ತ ರೂಪಗಳು. ಸೊ ಇವೆಲ್ ಪರ್ವೇಡಿಂಗ್ ಫಾರ್ಮ್ಸ್ ಆಫ್ ದ ಲಾರ್ಡ್ ಅಂತ ಹೇಳಿ, ಅದು ವ್ಯಾಪ್ತ ರೂಪಗಳು ಅಂತೇಳಿ. ಅದಾದ್ಮೇಲೆ ಅವತಾರ ರೂಪಗಳು. ಅವತಾರ ರೂಪಗಳು ನಮ್ಗೆ ಗೊತ್ತಿದ್ದು, ರಾಮ, ಕೃಷ್ಣ, ವೇದವ್ಯಾಸ, ಹಯಗ್ರೀವ ಮುಂತಾದಂತಹ ಪರಮಾತ್ಮನ ಅವತಾರ ರೂಪಗಳು ಯಾವ್ದಿದೋ ಅವೆಲ್ಲವೂ ಅವತಾರ ರೂಪಗಳು. ಸೊ ಈ ಅವತಾರ ರೂಪಗಳು ಇನ್ನೊಂದು ವಿಧವಾದಂತಹ ಪರಮಾತ್ಮನ ರೂಪಗಳು. ಅದಾದ ಮೇಲೆ ಕಾರ್ಯ ರೂಪಗಳು. ಅಂದ್ರೆ ಕಾರ್ಯ ಅಂದ್ರೆ ಕಾರಣ ಹೇಳಿದ ಕಾರ್ಯ. ಕಾರಣ ಮೀನ್ಸ್ ದಟ್ ವಿಚ್ ಇಸ್ ಎ ಕಾಸ್ ಇಸ್ ಎ ಕಾರಣ, ಅಂಡ್ ದ ಔಟ್ಕಮ್ ಎಫೆಕ್ಟ್, ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳಿದ. ಪ್ರತಿಯೊಂದ ಕಾಸ್ ಒಳಗೆ ಪರಮಾತ್ಮ ಇದ್ದಾನೆ, ಪ್ರತಿಯೊಂದರ ಎಫೆಕ್ಟ್ ಒಳಗೂ ಪರಮಾತ್ಮನೇ ಇದ್ದಾನೆ. ಅಂದ್ರೆ ಆ ಕಾರಣ ಕಾರ್ಯದ ಏರದ ಒಳಗೂ ಪರಮಾತ್ಮ ಕಾರಣ ರೂಪಗಳೇ ಆಗಿದ್ದಾನೋ, ಕಾರ್ಯ ರೂಪಗಳು ಅವನೇ ಆಗಿದ್ದ. ಅಂದ್ರೆ ಸಮಸ್ತ ಕಾರ್ಯಗಳಲ್ಲಿಯೂ ಕೂಡ, ಅಂದ್ರೆ ವಾಟ್ ಎವರ್ ಔಟ್ಕಮ್ಸ್ ಕಮ್ ಔಟ್ ಆಫ್ ಸಮಥಿಂಗ್, ಆ ಪ್ರತಿಯೊಂದು ಔಟ್ಕಮ್ ನಲ್ಲಿ, ಪ್ರತಿಯೊಂದರ ರಿಸಲ್ಟಿಂಗ್ ಶೇಪ್ ನಲ್ಲಿ, ರಿಸಲ್ಟಿಂಗ್ ಫಾರ್ಮ್ಗೆ ಅವನೇ ಕಾರಣನಾಗಿದ್ದಾನೆ, ಕಾರ್ಯನೂ ಆಗಿದ್ದಾನೆ. ಸೊ ವಾಟ್ ಎವರ್ ದಟ್ ಕಮ್ಸ್ ಔಟ್, ಅದು ಕಾರ್ಯರೂಪಗಳು. ಆ ಕಾರ್ಯರೂಪಗಳೆಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳಿ. ಅದಾದ ಮೇಲೆ ಕಾರ್ಯ, ಅವ್ಯಕ್ತ, ವ್ಯಕ್ತವು. ಅವ್ಯಕ್ತ ರೂಪಗಳು ವ್ಯಕ್ತ ರೂಪಗಳು ಅಂತೇಳಿ. ಏನು ಅವ್ಯಕ್ತ ರೂಪಗಳು ವ್ಯಕ್ತ ರೂಪಗಳು ಅಂದ್ರೆ ಏನು ಅಂದ್ರೆ, ಪರಮಾತ್ಮನ ಅವ್ಯಕ್ತ ರೂಪ ಅಂದ್ರೆ ಅವನು ಪೂರ್ತಿ ವ್ಯಕ್ತನಾಗುವುದಿಲ್ಲ. ಅಂದ್ರೆ ಏನು, ಹಿಡನ್, ಕಂಪ್ಲೀಟ್ ಆಗಿ ಹಿಡನ್ ಆಗಿರ್ತಾನೆ. ಅಂದ್ರೆ ಹಿಡನ್ ಆಗಿರೋದು ಅಂದ್ರೆ ಏನು, ಈಗ ದೇವತೆಗಳು ತಗೊಂಡ್ರೆ ಒಂದು ರೂಪದಲ್ಲಿ ಪರಮಾತ್ಮ, ಫಾರ್ ಎಕ್ಸಾಂಪಲ್, ಕ್ರೂಡ್ ಆಗಿ ಎಕ್ಸಾಂಪಲ್ ತಗೊಂಡ್ರೆ ಇಂದ್ರನಿಗೆ ಅವ್ಯಕ್ತನಾಗಿರ್ತಾನೆ, ಆದ್ರೆ ಬ್ರಹ್ಮದೇವರಿಗೆ ಆ ರೂಪ ವ್ಯಕ್ತವಾಗಿರಬಹುದು. ಸೊ ಅದು ರಿಲೇಟಿವ್ ಟು ದಿಸ್ ಇಸ್, ದಟ್ ಮೀನ್ಸ್ ರಿಲೇಟಿವಿಟಿಗೆ ಹೇಳುವಂತಹದ್ದು. ಅವ್ಯಕ್ತ ಅನ್ನುವ ರೂಪ ಒಬ್ಬರಿಗೆ ಅವ್ಯಕ್ತ, ಅವರವರ ಯೋಗ್ಯತಾನುಸಾರ ಒಬ್ಬರಿಗೆ ಅವ್ಯಕ್ತನಾಗಿದ್ದರೆ ಇನ್ನೊಬ್ಬರಿಗೆ ಅದು ವ್ಯಕ್ತವಾಗಿರಬಹುದು. ಸೊ ಈ ಅವ್ಯಕ್ತ ವ್ಯಕ್ತ ರೂಪಗಳನ್ನೋದು, ದೀಸ್ ಆರ್ ಆಕ್ಚುಲಿ ಟೂ ಕೈಂಡ್ಸ್ ಆಫ್ ಫಾರ್ಮ್ಸ್. ಪರಮಾತ್ಮ ಅವ್ಯಕ್ತ ರೂಪಗಳಲ್ಲಿ ಇರ್ತಾನೆ, ವ್ಯಕ್ತ ರೂಪಗಳಲ್ಲಿ ಇರ್ತಾನೆ. ಮುಕ್ತಿಯೋಗ್ಯರ ಜೀವರಾಶಿಗಳಿಗೆ ಅವರವರಿಗೆ ಈ ವಿಧವಾಗಿ ಪರಮಾತ್ಮ ಅವ್ಯಕ್ತ ವ್ಯಕ್ತ ರೂಪಗಳಲ್ಲಿ ಅವರವರ ಯೋಗ್ಯತಾನುಸಾರ ಅವರಿಗೆ ಕಾಣಿಸ್ಕೊಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ನಿತ್ಯ ಸಂಸಾರಿಗಳಿದ್ದಾರೆ, ಅವರ ಮನೆಗೆ ವ್ಯಕ್ತ ಅವ್ಯಕ್ತ ರೂಪ ಅಂತೇಳಿ, ಅಂದ್ರೆ ಅವ್ರಿಗೆ ಕಾಣಿಸ್ಕೊಡ್ತಾನೋ ಕಾಣಿಸ್ಕೊಳ್ಳಲ್ಲ, ವ್ಯಕ್ತ ಆಗ್ತ ಅಂದ್ರೆ ಸಂದೇಹ ದೃಷ್ಟಿಯಲ್ಲಿ, ಅಂದ್ರೆ ಅವ್ರಿಗೆ ಸಂಶಯಾತ್ಮಕವಾದ ಫಾರ್ಮ್ ನಲ್ಲಿ ಪರಮಾತ್ಮ ಕಾಣಿಸ್ಕೊಡ್ತಾನೆ, ಅದಕ್ಕೆ ವ್ಯಕ್ತ ಅವ್ಯಕ್ತ ರೂಪ ಅಂತ ಕರೀತಾರೆ. ಈ ವಿಧವಾಗಿ ವ್ಯಕ್ತ ಅವ್ಯಕ್ತ ರೂಪದಲ್ಲಿಯೂ ಇರ್ತಾನೆ ಪರಮಾತ್ಮ. ಸೊ ಇದೇನಾಯ್ತು, ಕಾರಣ, ಅಂಶ, ಆವೇಶ, ವ್ಯಾಪ್ತ, ಅವತಾರ, ಕಾರ್ಯ, ಅವ್ಯಕ್ತ, ವ್ಯಕ್ತ. ಅದಾದ ಮೇಲೆ ಅಂತರ್ಯಾಮಿ ರೂಪಗಳು. ಸೊ ಅಂತರ್ಯಾಮ ಅನ್ನೋದು ಇನ್ನೊಂದು ತಗೊಂಡ್ರೆ ಅದು ಹತ್ತು ರೂಪಗಳಾಯ್ತು. ಈ ವಿಧವಾಗಿ ಆರು, ನಾಲ್ಕು, ಹತ್ತು ರೂಪಗಳು ಈ ವಿಧವಾಗಿ ಇರುವಂತಹ ಪರಮಾತ್ಮನ ಅಂತರ್ಯಾಮಿ ರೂಪಗಳು. ಈ ಅಂತರ್ಯಾಮಿ ರೂಪಗಳು ತಗೊಂಡ್ರೆ ಇಷ್ಟು ಹತ್ತು ರೂಪಗಳಿಂದ ಪರಮಾತ್ಮ ತನ್ನ ವಿಭೂತಿಯನ್ನು ತೋರಿಸ್ತಾನೆ. ವಿಭೂತಿ ಅಂದ್ರೆ ಏನು, ವಿಶೇಷವಾದ ಐಶ್ವರ್ಯ. ಭೂತಿ ಅಂದ್ರೆ ಐಶ್ವರ್ಯ, ವಿಭೂತಿ ಅಂದ್ರೆ ವಿಶೇಷವಾದ ಭೂತಿ, ವಿಶೇಷವಾದ ಐಶ್ವರ್ಯ. ಈ ಪರಮಾತ್ಮ ಎಲ್ಲದರ ಒಳಗೆ ತುಂಬಿರುವಂತಹ ಈ ವಿಶೇಷವಾದ ಐಶ್ವರ್ಯ ರೂಪಗಳನ್ನು, ಈಶ್ವರತ್ವ ರೂಪಗಳನ್ನು, ಎಲ್ಲನ್ನು ಕಂಟ್ರೋಲ್ ಮಾಡುವ ರೂಪ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಮಾಡುವಂತಹ ರೂಪಗಳನ್ನು ಪರಮಾತ್ಮ ತಾಳಿ ಯಾವಾಗಲೂ ಇರ್ತಾನೆ ಅಂತೇಳಿ ಈ ವಿಧವಾಗಿರುವಂತಹ ಪರಮಾತ್ಮನ ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಈ ರೂಪಗಳ ವರ್ಣನ ಮಾಡಿದ್ದು, ವಾರಿದ ಭವಾಂಡದಳು ಲಕುಮೀ ನಾರಸಿಂಹನ ರೂಪ ಗುಣಗಳು ವಾರಿದಿಯೊಳಗಿಹ ತೆರೆಗಳಂದದಿ ಸಂದಣಿಸಿ ಇಹವು ಕಾರಣಾಂಶಾವೇಶ ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು ಆರು ನಾಲ್ಕು ವಿಭೂತಿ ಅಂತರ್ಯಾಮಿ ರೂಪಗಳು ಅಂತೇಳಿ ಈ ರೂಪಗಳ ವರ್ಣನೆಯನ್ನು ಮಾಡಿದ್ದಾರೆ. ಇಷ್ಟು ರೂಪಗಳನ್ನು ಪರಮಾತ್ಮ ತಾಳಿದ್ದಾನೆ, ಹತ್ತು ವಿಧವಾದ ರೂಪಗಳು, ಒಂದೊಂದರಲ್ಲಿಯೂ ಅನಂತಾನಂತ ರೂಪಗಳು. ಇಷ್ಟು ರೂಪಗಳಲ್ಲಿದ್ದರೂ ಪರಮಾತ್ಮ ನಮಗೆ ಯಾಕೆ ಕಾಣಿಸ್ಕೊಡಲ್ಲ, ಹೌ ಕಮ್ ವಿ ಆರ್ ನಾಟ್ ಎಬಲ್ ಟು ಸಿ ಹಿಮ್ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸುಂದರವಾದ ಒಂದು ಉದಾಹರಣೆಯನ್ನು ನೆಕ್ಸ್ಟ್ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಮನೆಗಳೊಳಿ ಒಳಗೆ ಇಹ ಸೂತ್ರದಂದದಿ ಪ್ರಣವ ಪಾದ್ಯನು ಚೇತನಾಚೇತನ ಜಗತ್ತಿನೊಳು ಅನುದಿನದಳು ಓಲಾಡುವನು ಸುಖಪೂರ್ಣ ದಣುವಿಕೆಯು ಇವಗೆ ಇಲ್ಲ ಬಹು ಕಾರುಣಿಕ ಅನಂತಾನಂತ ಜೀವರ ಗಣದ ಒಳ ಏಕಾಂಶ ರೂಪದಿ ನಿಂತು ನೇಮಿಸುವ ನಿಯಮಿಸುವ ನೇಮಿಸುವ ಅಂದ್ರೆ ನೇಮಿಸುವ ಅಂತ ಅರ್ಥ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮಣಿಗಳು, ಮಣಿ ಅಂದ್ರೆ ಬೀಟ್ಸ್ ಅಂತೀವಿ, ಮಣಿಗಳ ಒಳಗೆ ಇಹ ಸೂತ್ರದಂದದಿ, ಸೂತ್ರ ಅಂದ್ರೆ ದಾರ, ಬೀಟ್ಸ್ ಎಲ್ಲ ಒಂದು ದಾರಕ್ಕೆ ಹಾಕ್ತಾರೆ, ದಾರಕ್ಕೆ ಹಾಕಿದಾಗ ನಾವು ನಮ್ಗೆ ಬೀಟ್ಸ್ ಕಾಣಿಸ್ಕೊಡುತ್ತೆ, ಸೂತ್ರ ಅಂದ್ರೆ ಒಳಗಿರುವ ದಾರ ನಮ್ಗೆ ಕಾಣಿಸ್ಕೊಡೋದಿಲ್ಲ. ಸೊ ಬಟ್ ಆ ದಾ ಒಂದು ದ ಗಾರ್ಲೆಂಡ್ ನೋಡಿದಾಗ ವಿ ಸಿ ದ ಗಾರ್ಲೆಂಡ್ ಆಫ್ ದ ಬೀಟ್ಸ್. ವೆನ್ ವಿ ಸಿ ದ ಬೀಟ್ಸ್, ಈ ಒಂದು ವಿ ಆರ್ ನಾಟ್ ಏಬಲ್ ಟು ಸಿ ದ ಥ್ರೆಡ್, ವಿ ಕನ್ಕ್ಲೂಡ್ ಇಷ್ಟು ಬೀಟ್ಸ್ ಒಟ್ಟಿಗೆ ಹೀಗೆ ನಿಂತಿದೆ, ಒಳಗೆ ಒಂದು ಇದು ಇದನ್ನು ಹಿಡ್ಕೊಂಡಿರುವಂತಹ ಒಂದು ಆಧಾರಭೂತವಾದ ಒಂದು ಇರಬೇಕು, ಒಂದು ದಾರ ಇರಬೇಕ್ರಿ ಅಂತ ವಿ ಕನ್ಕ್ಲೂಡ್ ಇಟ್ ಬೈ ಸೀಯಿಂಗ್ ದಟ್. ಸೊ ನಮ್ಗೆ ದಾರ ಕಾಣಿಸಿಕೊಡೋದಿಲ್ಲ, ಬೀಟ್ಸ್ ಕಾಣಿಸಿಕೊಡತ್ತೆ. ಬೀಟ್ಸ್ ಅನ್ನು ನೋಡಿ ದಾರ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಅದೇ ವಿಧವಾಗಿ ನಮ್ಗೆ ಜಗತ್ತಿನಲ್ಲಿ ನಡೆಯುವಂತಹ ಎಂತ ವ್ಯಾಪಾರಗಳನ್ನು ನೋಡಿದಾಗ ಇದೆಲ್ಲವನ್ನು ಒಂದು ಸೂತ್ರಾಕಾರದಲ್ಲಿ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಈ ಸೂತ್ರ ರೂಪದಲ್ಲಿ ಅಂದ್ರೆ ಕಣ್ಣಿಗೆ ಕಾಣಿಸದೆ ಅವನು ಅದನ್ನೆಲ್ಲ ಮಾಡ್ತಾ ಇದ್ದಾನೆ ಅನ್ನೋದು ನಮ್ಗೆ ತಿಳ್ಕೋಬೇಕಾದಕ್ಕೆ ಮನೆಗಳ ಒಳಗೆ ಇರತಕ್ಕಂತಹ ದಾರದ ಹಾಗೆ ಪ್ರಣವಪಾದ್ಯನು ಅಂದ್ರೆ ಓಂಕಾರ ಪ್ರತಿಪಾದ್ಯನಾದ ಪ್ರಣವ ಅಂದ್ರೆ ಓಂಕಾರ, ಪ್ರಣವ ಅನ್ನೋದು ಓಂಕಾರ ಅಂತ ಅರ್ಥ. ಪ್ರಣವಪಾದ್ಯ ಅಂದ್ರೆ ಓಂಕಾರ ಪ್ರತಿಪಾದ್ಯನಾದ ಬಿಂಬರೂಪಿ ಪರಮಾತ್ಮ. ಸೊ ಪ್ರಣವಪಾದ್ಯನು ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ ಚೇತನ ಅಚೇತನ ಜಗತ್ತಿನವಳು ಅನುದಿನ ಓಳಾಡುವನು ಸುಖಪೂರ್ಣ. ಪರಮಾತ್ಮ ಇಷ್ಟು ವ್ಯಾಪಾರಗಳನ್ನು ಯಾಕೆ ಮಾಡ್ತಾ ಇದ್ದಾನ್ರಿ, ಅವನಿಗೆ ಇದರಿಂದ ಏನಂದ ಸುಖ ಸಿಗತ್ತೋ ಅಂದ್ರೆ ಅವನಿಗೆ ಯಾವ ಸುಖವೂ ಸಿಗೋದಿಲ್ಲ. ಅವನು ಸುಖಪೂರ್ಣ, ಸುಖದಿಂದ ಅವನು ಪೂರ್ಣನಾಗಿ ಇರುವವನು. ಅವನು ಯಾವ ಕಾರ್ಯವನ್ನು ತನ್ನ ಸಂತೋಷಕ್ಕಾಗಿ ಮಾಡುವುದಿಲ್ಲ, ತನಗೆ ಯಾವ ಲಾಭವೂ ಇಲ್ಲ ಅನ್ನೋದು ತಿಳಿಸುವುದಕ್ಕಾಗಿ ಸುಖಪೂರ್ಣ ಅನ್ನೋ ಶಬ್ದ ಪ್ರಯೋಗ ಮಾಡಿದ್ದಾರೆ. ಈ ಜಗತ್ತಿನ ಒಳಗೆ ಅನುದಿನವೂ ಪ್ರತಿದಿನವೂ ಕೂಡ ಅವನು ಓಳಾಡ್ತಾ ಇರ್ತಾನೆ. ಓಳಾಡುವುದು ಅಂದ್ರೆ ಹಿ ಜಸ್ಟ್ moves around and it looks as if ramana martha iddanga, and that means he is actually expressing his infinite joy. All this is a form of expression of joy, it is not an act to get the joy. avana sukhapurna nadavanu ananta ananta sukha avanigide, ee ananta ananta sukhada ondu vyakta vyaktatva, that means expression of the joy is the one of the the many expressions. ee srushti annodu ondu vidavada expression, sthiti innondu vidavada expression, adannu laya maduvudu avanige ondu ಆ ಆನಂದದ ಎಕ್ಸ್ಪ್ರೆಷನ್. ಹೇಗೆ ಅದಕ್ಕೆ ಮಳಲಿ ಮಕ್ಕಳು ಮನೆಗಳ ಮಾಡಿ ಹೇಗೆ ತುಳಿದು ಆನಂದ ಪಟ್ಟ ಹಾಗೆ ಈ ಜಗತ್ತಿನ ಸಂಹಾರ ಮಾಡೋ ಕಾರ್ಯ ಕೂಡ ಅವನು ಸೃಷ್ಟಿ ಮಾಡೋದು ಎಷ್ಟೊಂದು ಖುಷಿಯಿಂದ ಸೃಷ್ಟಿ ಮಾಡ್ತಾನೋ ಸಂಹಾರವು ಅಷ್ಟೇ ಖುಷಿಯಿಂದ ಮಾಡ್ತಾನೆ. ನನಗೆ ಅಯ್ಯೋ ಸಂಹಾರ ಎಲ್ಲರೂ ಸಾಯ್ತಾರಲ್ವಾ ಅನ್ಬೋ ದುಃಖ ಅವನಿಗೆ ಇಲ್ಲವೇ ಇಲ್ಲ. ಸೃಷ್ಟಿ ಮಾಡುವಾಗ ಎಷ್ಟು ಆನಂದ ಸಿಗುತ್ತೋ ಸಂಹಾರ ಮಾಡುವಾಗ ಅಷ್ಟೇ ಆನಂದ ಸಿಗುತ್ತೆ ಅವನಿಗೆ. ಸೊ ಈ ವಿಧವಾಗಿ ಅವನು ಈ ಅನಂತಾನಂತ ವ್ಯಾಪಾರಗಳನ್ನು ಲೀಲಾ ಮಾತ್ರವಾಗಿ ಓಡಾಡುವನು, ಲೀಲಾ ಮಾತ್ರದಲ್ಲಿ ಮಾಡದೆ ಅದರ ಒಳಗೆ ತಾನೇ ಇರ್ತಾನೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ವ್ಯಾಪಾರದ ಒಳಗೆ ಹಿ ವಿಲ್ ಬಿ ಡೂಯಿಂಗ್ ಇಟ್ ಫ್ರಮ್ ಔಟ್ಸೈಡ್, ಹಿ ವಿಲ್ ಬಿ ಇನ್ಸೈಡ್ ಆಸ್ ಎವ್ರಿಥಿಂಗ್. ಈ ವಿಧವಾಗಿರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ದಣುವಿಕೆಯು ಇವಗೆ ಇಲ್ಲ, ಇಷ್ಟು ವ್ಯಾಪಾರಗಳನ್ನು ಅನಂತಾನಂತ ವ್ಯಾಪಾರಗಳನ್ನು ಮಾಡಿದರೂ ಕೂಡ ಅವನಿಗೆ ದಣುವಿಕೆ ಇಲ್ಲ. ದಣುವಿಕೆ ಅಂದ್ರೆ ಅಲಸಭಾವ ಅಂದ್ರೆ ಟೈರ್ಡ್ನೆಸ್, ಫೆಟೀಗ್ ಅಂತೀವಲ್ವ, ಅದಕ್ಕೆ ದಣುವಿಕೆ ಅಂತ ಹೇಳ್ತಾರೆ. ಇಷ್ಟು ವ್ಯಾಪಾರಗಳು ಮಾಡಿದರೂ ಕೂಡ ಅವನಿಗೆ ಯಾವ ಫಿಟಿಗ್ ಇರೋದಿಲ್ಲ. ಅದೇ ಅದರ ಒಳಗೆ ಒಂದು ಮೈನ್ಯೂಟ್ ಫ್ರ್ಯಾಕ್ಷನ್ ಆಫ್ ದಿ ಕಾರ್ಯವನ್ನು ನಮ್ಮಿಂದ ಮಾಡಿಸಿದಾಗ ಅಸ್ವತಂತ್ರರಾಗಿ ನಾವು ಮಾಡಿದರೂ ನಮಗೆ ಇಲ್ಲೇ ಇಲ್ಲದ ಫಿಟಿಗ್ ಬರುತ್ತೆ ನಮಗೆ. ಸೊ ಈ ಒಂದು ಅದೇ ನಮಗೆ ಈ ಅಸ್ವತಂತ್ರಾದ ಒಂದು ದೃಷ್ಟಿಗೋಚರವಾದ ಒಂದು ನಮಗೆ ತಿಳಿಯುವಂತಹ ವಿಷಯ. ಸೊ ಅವನಿಗೆ ಇಷ್ಟು ವ್ಯಾಪಾರಗಳು ಮಾಡಿದ್ರೆ ಅವನಿಗೆ ಯಾವ ಅಲಸಭಾವೂ ಇಲ್ಲ. ಆದರೆ ನಮಗೆ ಎಲ್ಲ ಜೀವರಾಶಿಗಳಿಗೂ, ಪ್ರತಿಯೊಂದು ಜೀವಗೂ ಅವರವರ ಯೋಗ್ಯತಾನುಸಾರ ಅವರಿಗೆ ಅಲಸಭಾವ ಬರುತ್ತೇ ಇರುತ್ತೆ ಅಂತೇಳಿ, ಅವನಿಗೆ ದಣುವಿಕೆಯು ಇವಾಗೆ ಇಲ್ಲ. ಬಹು ಕಾರುಣಿಕ ಅನಂತ ಅನಂತ ಜೀವರ, ಇಲ್ಲಿ ಏನಂದ್ರೆ ಅವನು ಮಹಾಕರುಣಾ ಸ್ವಭಾವದವನು ಅಂತೇಳಿ. ಇಲ್ಲಿ ನಮ್ಗೆ ಒಂದು ಸಂದೇಹ ಏನ್ರಿ, ನಮ್ಗೆ ಇಷ್ಟೆಷ್ಟು ಕಷ್ಟ ಕೊಡ್ತಾನೆ ನಮ್ಗೆ ಎಲ್ಲ, ಪ್ರತಿಯೊಂದು ಅನಂತಾನಂತ ಜೀವರಾಶಿಗಳು ಎಷ್ಟೋ ಕಷ್ಟಗಳು ಕೊಡ್ತಾನೆ ಅವನು. ಅವನು ಬಹು ಕಾರುಣಿಕ ಅಂತ ಯಾಕೆ ಹೇಳ್ತಾ ಇದ್ದೀರಿ, ಅವನು ನಿಜವಾಗಿ ಇಷ್ಟು ಕಷ್ಟಗಳನ್ನು ಕೊಟ್ಟವನು, ಅವನೇ ಹಾಗೆ ಕಾರುಣಿಕನಾಗ್ತಾನೆ ಅನ್ನೋ ಸಂಶಯ ಬರುತ್ತೆ. ಆದರೆ ಅದನ್ನು ಇನ್ನು ಸ್ವಲ್ಪ ಒಳಗೆ ನೋಡಿರಿ, ನಮಗೆ ಇಷ್ಟು ಕಷ್ಟಗಳನ್ನು ಕೊಡ್ತಾ ಇದ್ದಾನಂದ್ರೆ ನಾವು ಮಾಡಿದ ಕರ್ಮಗಳಿಗೆ ತಕ್ಕ ಹಾಗೆ ನಾಸ್ತೋ ವಿದ್ಯತೆ ಭಾವ ಅಂತ ಹೇಳಿದಂಗೆ ಪ್ರತಿ ಒಂದು ಒಳ್ಳೆ ಕೆಲಸಕ್ಕೆ ಒಳ್ಳೆ ಫಲ, ಚಿಕ್ಕ ಕೆಟ್ಟ ಕೆಲಸ ಕೆಟ್ಟ ಫಲ ಕೊಡಬೇಕು. ಅಷ್ಟಿದ್ದರೂ ಎಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಅದರಲ್ಲಿ ಒಂದು ವೆರಿ ಸ್ಮಾಲ್ ಫ್ರ್ಯಾಕ್ಷನ್ಗೆ ನಮ್ಗೆ ಫಲ ಕೊಡ್ತಾನೆ. ಕೆಟ್ಟ ಫಲ ಅಂದ್ರೆ ಏನು, ನಮಗೆ ಆ ದುಃಖದ ಫಲ, ನಮಗೆ ಸಿಗುವ ದುಃಖ ನಾವು ಮಾಡಿದ ಅನಂತಾನಂತ ಪಾಪಗಳಲ್ಲಿ ಒಂದು ಸ್ಮಾಲ್ ಫ್ರ್ಯಾಕ್ಷನ್ಗೆ ಕೊಡುವಂತಹದ್ದೇ. ಅದೇ ಅವನು ಕರುಣಾಭಾವ ಅಂದ್ರೆ ಶಿಕ್ಷೆ ಕೊಡಲೇಬೇಕು, ಮಾಡಿದ್ದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು. ಅಷ್ಟು ಇದ್ದರೂ ಕೂಡ ಅದನ್ನು ಮಿನಿಮೈಸ್ ಮಾಡಿ ಸ್ವಲ್ಪವೇ ಕಷ್ಟವನ್ನು ಕೊಡ್ತಾನೆ ಅವನು. ಅನಂತಾನಂತ ಕಷ್ಟಗಳಕ್ಕೆ ನಾವು ಯೋಗ್ಯರಾಗಿದ್ದರೂ ಅಷ್ಟು ಕಷ್ಟ ಕೊಡೋದಿಲ್ಲ. ಅದಕ್ಕೆ ಅವನು ಬಹು ಕಾರುಣಿಕ ಅನಂತಾನಂತ ಜೀವರ. ಗಣದೊಳು ಏಕಾಂಶ ರೂಪದಲ್ಲಿ ನಿಂತು ನೇಮಿಸುವ, ಅವನು ಏಕ ಅಂಶ ರೂಪದಲ್ಲಿ ನಿಂತು ನೇಮನ ಮಾಡ್ತಾನೆ. ಇಲ್ಲಿ ಏನು ಏಕಾಂಶ ರೂಪ ಅಂದ್ರೆ ಏನು, ಏಕ ಅಂದ್ರೆ ಒಂದು, ಅಂಶ ಅಂದ್ರೆ ಅಂಶ ರೂಪ. ಇಲ್ಲಿ ಎರಡು ವಿಧವಾಗಿ ಏಕ ಅಂಶ ಅನ್ನೋದು ಏಕಾಂಶ ಅಂತ ಒಟ್ಟಿಗೆ ತಗೋಬಹುದು, ಇಲ್ಲ ಏಕ ಅಂಶ ಅಂತ ಸಪರೇಟ್ ಮಾಡಿಯೂ ತಗೋಬಹುದು. ಏಕಾಂಶ ಅಂತ ಒಟ್ಟಿಗೆ ತಗೊಂಡ್ರೆ ಏನಾಗುತ್ತೆ, ಸಪರೇಟ್ ಮಾಡಿ ತಗೊಂಡ್ರೆ ಏನಾಗುತ್ತೆ ನೋಡೋಣ. ಪರಮಾತ್ಮ ಏಕಾಂಶ ಒಂದು ಅಂಶ ರೂಪದಲ್ಲಿ ಅಂದ್ರೆ ಅವನು ಅವನ ಅನಂತಾನಂತ ರೂಪಗಳು ಒಂದು ಅಂಶ ರೂಪದಲ್ಲೇ ಇದ್ದು ಇಷ್ಟೆಷ್ಟೋ ಕಾರ್ಯಗಳನ್ನು ಮಾಡ್ತಾನಂತ ಒಂದು ವಿಧವಾಗಬಹುದು. ಇಲ್ಲ, ಅವನು ಏಕರೂಪ ಅಂದ್ರೆ ನಾವು ಮಹಾಭಾರತಾತ್ಮದಿಂದ ಆಚಾರ್ಯ ಹೇಳ್ತಾ ಇದ್ದಾರೆ, ಮೂಲ ರೂಪನಾದ ಪರಮಾತ್ಮ ನಾರಾಯಣ ಇದ್ದರೆ ಅವನಿಂದಲೇ ಇನ್ನೊಂದು ರೂಪ ವಾಸುದೇವನಂದರು ಅಂಶ ರೂಪ ಹೊರಗೆ ಬರುತ್ತೆ ಅಂತೆ. ಅಂದ್ರೆ ನಾರಾಯಣ ರೂಪದಿಂದ ಹೊರಟು ಬಂದಂತಹ ವಾಸುದೇವ ರೂಪ ಅಂದ್ರೆ ಏಕರೂಪನಾದ ನಾರಾಯಣನಿಂದ ಅಂಶ ರೂಪನಾದ ವಾಸುದೇವ ರೂಪ ಬಂದು ಆ ವಾಸುದೇವ ರೂಪನಿಂದ ತಾನು ಜೀವನ ಒಳಗೆ ಸ್ವರೂಪದ ಒಳಗೂ ನಿಂತು ಅಷ್ಟೇ ಅಲ್ಲದೆ ಈ ಸೃಷ್ಟಿ ಸ್ಥಿತಿಲಯಾದಿಗಳನ್ನು ಮಾಡ್ತಾನೆ ಅಂತೇಳಿ. ಅದಕ್ಕೆ ವಾಸನಾಥ್ ವಾಸುದೇವೋಸಿ ವಾಸ್ತಂತೆ ಜಗತ್ತೇಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತೆ ಅಂತೇಳಿ ಹೇಳಿದಂಗೆ ಪರಮಾತ್ಮ ಏಕರೂಪದಿಂದ ಅಂಶರೂಪಕ್ಕೆ ಬಂದು ಅಂಶರೂಪದಿಂದ ಅಂದ್ರೆ ಸಪರೇಟ್ ಆಗಿ ಏಕರೂಪ ಬೇರೆ ಅಂಶರೂಪ ಬೇರೆ ಅಂದ್ರೆ ಅದು ನಾವು ಹೇಳಿದಂಗೆ ಬೇರೆ ಅಂತ ಹೇಳಿದ್ರೆ ಏನು, ಅದು ವ್ಯವಹಾರಕ್ಕೆ ಮಾತ್ರವೇ ಭೇದ, ವಿಶೇಷದಿಂದ ಭೇದ ಭೇದ ಅಂದ್ರೆ ವ್ಯವಹಾರಕ್ಕೆ ಭೇದ ಅಷ್ಟೇ. ಸೊ ಮತ್ತು ಅವರ ಶಕ್ತಿ ಎಲ್ಲವೂ ಒಂದೇ ವಿಧವಾದ ಶಕ್ತಿ, ಅದರಲ್ಲಿ ಭೇದಾಭೇದವನ್ನು ನಾವು ನೋಡ್ಬೇಕಂದ್ರೆ ನಮ್ಗೆ ವಿಶೇಷದಿಂದ ಭೇದ, ಆದರೆ ಆ ಎಲ್ಲ ರೂಪಗಳು ಸಮಾನವಾದ ಶಕ್ತಿ ಇರುವಂತಹ ಅನಂತ ಶಕ್ತಿ ರೂಪಗಳೇ ಅಂತ ತಿಳ್ಕೋಬೇಕು. ಆ ರೂಪದಲ್ಲಿ ಪರಮಾತ್ಮ ಇರ್ತಾನೆ. ಅಷ್ಟೇ ಅಲ್ಲದೆ ಏಕಾಂಶ ರೂಪದಲ್ಲಿ ಪರಮಾತ್ಮ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅಂದ್ರೆ, ಮತ್ತೆ ಸೃಷ್ಟಿ ಮಾಡ್ತಾ ಇರೋದು ಬ್ರಹ್ಮದೇವರು, ಲಯ ಮಾಡ್ತಾ ಇರೋದು ರುದ್ರದೇವರು, ಈ ವಿಧವಾಗಿರ್ತಾನಲ್ಲರಿ. ಈಗ ಇರುವಾಗ ಪರಮಾತ್ಮನೇ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಮಾಡ್ತಾನೆ ಅನ್ನೋದಕ್ಕೆ ಪ್ರಮಾಣ ಏನು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ರೆ ಒಂದು ಪ್ರಮಾಣ, ಬ್ರಹ್ಮಣೇ ಬ್ರಹ್ಮರೂಪೋಸವ ಶಿವರೂಪ ಶಿವಸ್ಥಿತ ಅಂತ ಪ್ರಮಾಣ ಇದ್ದಂಗೆ, ಬ್ರಹ್ಮನ ಒಳಗೆ ಬ್ರಹ್ಮ ಹೆಸರಿನಿಂದ ಇದ್ದು ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ, ಶಿವನ ಒಳಗೆ ಶಿವರು ಅನ್ನವ ಹೆಸರಿನಿಂದ ಇದ್ದು ಪರಮಾತ್ಮ ಲಯ ಕಾರ್ಯವನ್ನು ಮಾಡ್ತಾನೆ. ಈ ವಿಧವಾಗಿ ಅನಂತಾನಂತ ಅದೇ ವಿಧವಾಗಿ ಒಂದೊಂದು ಜೀವದ ಒಳಗೂ ಕೂಡ ಸೇಮ್ ವೇ ಅಗ್ನಿ ಒಳಗೆ ಅಗ್ನಿ ಅನ್ನೋ ಹೆಸರಿನಿಂದ ಪರಮಾತ್ಮ ಇರ್ತಾನೆ. ಪ್ರತಿ ಒಂದು ಜೀವದ ಒಳಗೂ, ದೇವತೆಗಳ ಒಳಗೆ ಅಲ್ಲ, ಅಷ್ಟೇ ಸಾಮಾನ್ಯ ಮಾನವರ ಒಳಗೆ ಕೂಡ ಆಯಾ ಜೀವದ ಒಳಗೆ, ಆಯಾ ಜೀವ ಆಕಾರದಿಂದ, ಆಯಾ ಜೀವದ ನಾಮದಿಂದ ಪರಮಾತ್ಮ ಅಂತರ್ಯಾಮಿಯಾಗಿದ್ದು ತನ್ನ ಸ್ವರೂಪದಿಂದ ಆ ಜೀವದ ಸ್ವರೂಪ ಒಳಗಿದ್ದು ಅದನ್ನು ನಿಯಮನ ಮಾಡ್ತಾ ಇರ್ತಾನೆ ಅನ್ನೋದು ಹೇಳುವುದಕ್ಕಾಗಿ ಹೇಳ್ತಾ ಇದ್ದಾರೆ. ನೇಮಿಸುವ ಗಣದವಳು ಏಕಾಂಶ ರೂಪದಿ ನಿಂತು ನೇಮಿಸುವ ನಿಯಮನ ಮಾಡ್ತಾ ಇರ್ತಾನೆ ಅಂತೇಳಿ ಪರಮಾತ್ಮ ಅನಂತಾನಂತ ಜೀವರ ಗಣದವಳು ಏಕ ಅಂಶ ರೂಪದಿ ನಿಂತು ನೇಮಿಸುವ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಮಣಿಗಳ ಒಳಗಿಹ ಸೂತ್ರದಂದದಿ ಪ್ರಣವಪಾತ್ಯನು ಚೇತನ ಚೇತನ ಜಗತ್ತಿನೊಳ ಅನುದಿನದು ಓಲಾಡುವನು ಸುಖಪೂರ್ಣ ದಣುವಿಕೆಯು ಇವಗಿಲ್ಲ ಬಹುಕಾರುಣಿಕ ಅನಂತಾನಂತ ಜೀವರ ಗಣದೊಳು ಏಕಾಂಶ ರೂಪದಿ ನಿಂತು ನೇಮಿಸುವ ಅಂತೇಳಿ ಇಲ್ಲನ್ನು ಹೇಳಿದ್ದಾರೆ. ಇಲ್ಲಿಗೆ ನಾವು ಇವತ್ತಿನ ಪಾಠವನ್ನು ನಿಲ್ಲಿಸೋಣ. ನಾಳೆ ನೆಕ್ಸ್ಟ್ ವೀಕ್ನಲ್ಲಿ ನಾವು ಜೀವ ಪಂಚಭೇದದ ವಿಚಾರ ಅದೆಲ್ಲ ಬರುತ್ತೆ ನೆಕ್ಸ್ಟ್ ಪದ್ಯಗಳಲ್ಲಿ, ಅದನ್ನು ನೆಕ್ಸ್ಟ್ ಕ್ಲಾಸ್ನ ನೋಡೋಣ. ನಾಳೆ ಭಗವದ್ಗೀತೆ ಕ್ಲಾಸ್ ಇರುತ್ತೆ. ಅಲ್ಲಿವರೆಗೆ ನಮಸ್ಕಾರ. ಕೃಷ್ಣಾರ್ಪಣ ಮಸ್ತು.